ತಥಾ ಹಿ ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನಾಂ ಅಪರಹ್ವ ಭಾರ. ಎಷ್ಟು ಅಪೂರ್ವವಾದ ಅರ್ಥ ಅದಕ್ಕೆ. ಅಲ್ಲಿ ಜನ ಇದ್ರು ಅಂತ ಭೂಮಿ ಭಾರ ಆಗಲಿಲ್ಲ, ಆ ಜನ ಜನಾರ್ದನನ್ನು ಬೈತಾ ಇದ್ರಲ್ಲ ಅಂತ ಭಾರವಾಯ್ತಂತೆ. ಭೂಮಿ ಬದುಕಿರೋದು ಭೂಮಿಯ ಮೇಲೆ, ಬೈಯೋದು ಭೂಪತಿಯಾದ ಭಗವಂತನನ್ನ, ಅದಕ್ಕೆ ಸಿಟ್ಟು ಬಂತಂತೆ ಭೂಮಿಗೆ. ಅವರು ಬರ್ಡನ್ನಾದ್ರು ಅಂತ ಹೇಳ್ತಾರೆ. ಮೆಂಟಲ್ ಬರ್ಡನ್ ಅನ್ನೋ ಪದ ಬಹಳ ಮುಖ್ಯ. ವೇಟ್ ಬೇರೆ, ಬರ್ಡನ್ ಬೇರೆ. ಬರ್ಡನ್ ಎಂಬುದು ಸೈಕಲಾಜಿಕಲ್ ವರ್ಡ್, ವೇಟ್ ಎಂಬುದು ಫಿಸಿಕಲ್ ವರ್ಡ್. ಅದು ಆ ದೃಷ್ಟಿಯಿಂದ ಮೆಂಟಲಿ ಬರ್ಡನ್ ಆಗಿದೆ ಅಂತ ಹೇಳ್ತಾರೆ. ಅದಾಯ್ತದೊಳಗೆ. ಆದ್ರಿಂದ ಜನಸಂಖ್ಯೆ ಸಮಸ್ಯೆ ಆಗಲಿಲ್ಲ, ಜನಗಳ ಪ್ರವೃತ್ತಿ, ಅವರ ಒಂದು ಮನೋಭಾವ ಸಮಸ್ಯೆ. ಬಸ್ಸಲ್ಲಿ ಹೋಗ್ತಿರ್ತಾರೆ, ಓವರ್ ರೋಡ್ ಬಸ್ ಆಗಿದೆ, ಎಲ್ಲ ನಮ್ಮವರೇ, ಒಬ್ರು ಗಲಾಟೆ ಮಾಡೋರಿಲ್ಲ, ಡ್ರೈವರ್ ಸ್ಮೂತ್ ಆಗಿ ಹೋಗ್ತಾನೆ ಇರ್ತಾರೆ. ಆದ್ರೆ 20 ಜನ ಕೂತಿರ್ತಾರೆ, ಒಬ್ಬನು ಕುಡಿದು ಹೋಗುವ ಒದರ್ತಿರ್ತಾನೆ, ಡ್ರೈವರ್ ನಿಲ್ಲಿಸಿಬಿಡ್ತಾರೆ, ನೀ ಇಳಿತೀಯ ಬಸ್ ಬಿಡೋದಿಲ್ಲ ಅಂತ ಹೇಳ್ತಾರೆ. ಒಳ್ಳೆ ಭಾರ ಆಗಿಬಿಟ್ಟಿದೆ ಇವರು ಸಹವಾಸ ಅಂತ ಹೇಳಿರ್ತಾರೆ. ಯಾಕೆ? 1000 ಜನ ಒಂದೇ ಆಧರಿಸಿದ ಜನ ಇದ್ದಾಗ ಭಾರ ಇಲ್ಲ, ಒಬ್ಬರು ಅಪೋಸ್ ಮಾಡಿದ್ರೆ ಭಾರ ಆಗತ್ತೆ. ಇವತ್ತೊಂತೂರು ಒಬ್ಬರಲ್ಲ, ಒಬ್ಬರು ಒಳ್ಳೇದು ಮಾಡಕ್ಕೆ 1000 ಜನ ಅಪೋಸ್ ಮಾಡ್ತಾರೆ, ಮನೆಯೊಳಗೆ ಮಾಡ್ತಾರೆ. ಉಳ್ಕೊಂಡು ಇನ್ನೇನ್ ಮಾಡಬೇಕು ಪಾಪ? ಸಂಧ್ಯಾವಂದೇ ಕೂತ್ರೆ ಹೊರಿನವ್ರ ಕಾಟ ಅಲ್ಲ ನಮಗೆ, ವೀರಪ್ಪನ ಕಾಟ ಅಲ್ಲ. ಸಂಧ್ಯಾವಂದೇ ಕೂತಾಗ ಮನೆ ಜನಗಳ ಕಾಟ ಶುರುವಾಗ ಇನ್ನೂ ಮುಗಿಲಿಲ್ಲ ಸಂಧ್ಯಾವನಿ. ಇನ್ನು ಕಾಫಿ ಆರೋಗುತ್ತೆ, ಕಾಫಿ ಆರೋಗುತ್ತೆ. ಸೂರ್ಯ ಹುಟ್ಟೋದು ದೊಡ್ಡದಲ್ಲ, ಕಾಫಿ ಆರೋಗೋದು ಭಾರಿ ದೊಡ್ಡದೇ. ಇವರಿಗೆ ಬೇಗ ಮುಗಿಸಿಬಿಡು ಜಪ್ಪ, ಬೇಗ ಮುಗಿಸಿಬಿಡು. ಇದು ಯಾವ ರೀತಿ, ಯಾವ ಉದ್ದಾರ ಹೋಗ್ತಾ ಇದ್ದೇವೆ, ಏನು ಸಾಧನೆ ಮಾಡ್ತಾ ಇದ್ದೇವೆ? ಪರೀಕ್ಷಾ ಕಾಲಕ್ಕೆ ಈ ರೀತಿ ಮಾತಂದ್ರೆ ಮಗನೇ ತಾಯಿನ ಹೊಡೆದು ಬಿಡ್ತಾನೆ. ಬೇಕಾದ್ರೆ ಅಮ್ಮ ಪರೀಕ್ಷೆ ಬಿಡು ಅಂತ ಹೇಳ್ತೀಯ ಅಂತ ಹೇಳ್ತಾನೆ. ಅದಕ್ಕಿಂತ ದೊಡ್ಡದು ನಮ್ಮ ಸಂಧ್ಯಾವಂದ್ಯ ಬಂದು ಬರೀಬಾರದು. ನಾವು ಸಂಧ್ಯಾ ಪರೀಕ್ಷೆಗಳು ನಮ್ಮ ಇಹ ಜೀವನಕ್ಕೆ ಎಷ್ಟು ಮುಖ್ಯ ಅಂದ್ರೆ, ಸಂಧ್ಯಾವಂದ್ಯ ಮೊದಲಾದವಗಳು ಜನ್ಮ ಜನ್ಮದ ಆಸ್ತಿಯವರು. ಅಹರಾ ಸಂಧ್ಯಾ ಮುಪಾಸೀತ, ಇದರಲ್ಲಿ ವೇದವಾಕ್ಯಗಳು ಅಂತ ಹೇಳಿದ ಮೇಲೆ ನಾವು ಎಚ್ಚರ ಎಲ್ಲಿ ಕೊಡಬೇಕು ಗೊತ್ತಾಗುತ್ತೆ. ಭೂದೇವಿ ಭಾರ ಭಾರವಾಗಿ ಬ್ರಹ್ಮದೇವರ ಹತ್ರ ಹೋದಂತೆ. ಗೋರೂಪ ಭೂವ ಗೋರೂಪ ಧರಾಧರಾಸ ನಿಶಮ್ಯ ಗೋಬ್ರಾಹ್ಮಣ ಮುಖ್ಯ ಬಂಧು. ಗೋರೂಪದಲ್ಲಿ ಹೋದಂತೆ ಅಲ್ಲಿ ಬ್ರಹ್ಮದೇವರು ಆಕೆಯನ್ನು ಕರ್ಕೊಂಡು ಬಿಟ್ಟು ನಾರಾಯಣ ಹತ್ರ ಹೋದರಂತೆ. ಅಂದು ಬ್ರಹ್ಮದೇವರು ಬೈಪಾಸ್ ಮಾಡಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಬ್ರಹ್ಮದೇವರು ಯಾರು ಟಚ್ಚಾಗಲೇಬೇಕು, ಅವರ ಹತ್ರ ಹೋಗಲೇಬೇಕು. ವಿಷ್ಣು ಹೃದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಆ ಗೋರೂಪದಲ್ಲಿ ಹೋಗಿದ್ದು ವಾದಿರಾಸ ಪ್ರತಿಯೊಂದು ಕಾರಣ ಹೇಳ್ತಾನೆ. ಅದರಿಂದ ಅದನ್ನ ಹೇಳ್ತಾ ರುಕ್ಮಿಣಿ ಶಿವಿ ಶುರುವಾಗುತ್ತೆ. ದಶಮಸ್ಕಂಧ ಭಾಗವತ ಇಲ್ಲಿ ನಿಂತು ಬಿಟ್ಟು ರುಕ್ಮಿಣಿ ಶಿವಿ ಶುರುವಾಗುತ್ತೆ. ಅದೆಲ್ಲ ಬೇಡ, ಅವ್ರು ಹೇಗೆ ಹೇಳಿದ್ದಾರೆ ಅಂತ ಒಂದು ಮಾತು ಹೇಳಿದ್ದಷ್ಟೇನೆ.
ಗೋರೂಪವನ್ನು ಧರಿಸಿದ್ದಕ್ಕೆ ಕಾರಣ ಆಕೆ ದೇವರ ಹತ್ರ ಹೋಗಬೇಕಾದ್ರೆ, ಯಾರ ಹತ್ರ ಹೋಗಬೇಕಾದ್ರೆ ಅವರಿಗೆ ಯಾವ ಡ್ರೆಸ್ ಪ್ರೀತಿನೋ ಅದರಲ್ಲಿ ಹೋಗ್ತಾರೆ. ಯಾವ ಡ್ರೆಸ್ ಮೆಚ್ಚುತ್ತಾರೆ ಅವರು, ಆ ರೀತಿ ಹೋಗ್ತಾರೆ. ಮನುಷ್ಯ ಸೈಕಲ್ ಬೇಗ ಮೆಚ್ಚಿಸಬೇಕು ಅಂತ ಅವರ ಅಪೇಕ್ಷೆ. ದೇವರ ಹತ್ರ ಹೋಗ್ಬೇಕಲ್ಲ, ಯಾವ ರೀತಿ ಹೋಗ್ಬೇಕೀಗ? ದೇವರಿಗೆ ಯಾವುದು ಭಾರಿ ಪ್ರಿಯ ಅಂತ ಯೋಚನೆ ಮಾಡಿಲ್ಲ. ನಿಶಮ್ಯ ಗೋಬ್ರಾಹ್ಮಣ ಮುಖ್ಯ ಬಂಧು, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಗೋಬ್ರಾಹ್ಮಣರಿಗೆ ಅತ್ಯಂತ ಹಿತಕರನಾದ್ದರಿಂದ ನಾನೀಗ ಆ ರೂಪದಲ್ಲಿ ಹೋಗಬೇಕು ಯೋಚನೆ ಮಾಡ್ತಾರೆ. ಅಲ್ಲೂ ಸಮಸ್ಯೆ. ಗೋಗಳ ಮೇಲೂ ಪರಮಾತ್ಮನ, ಪ್ರಾಣಿಗಳಲ್ಲಿ ಗೋವು, ಮನುಷ್ಯರಲ್ಲಿ ಬ್ರಾಹ್ಮಣ, ಪರಮಾತ್ಮನಿಗೆ ಅತ್ಯಂತ ಪ್ರಿಯ. ಅವರಷ್ಟೇ ಪ್ರಿಯ ಅಲ್ಲ, ಮತ್ತೆ ಅತ್ಯಂತ ಪ್ರಿಯರು ಅಂತ ಹೇಳಿದ್ದಷ್ಟೇ. ಅದು ತಪ್ಪಾಗಿ ಹೇಳಿಬಿಟ್ರೆ ಉಳಿದವರು ಪರಮಾತ್ಮ ಬೈತಾನೆ ಅಂತ ಆಗುತ್ತೆ, ಹಾಗಲ್ಲ. ಅತ್ಯಂತ ಪ್ರಿಯರು. ಅದರಲ್ಲೂ ಬ್ರಾಹ್ಮಣ ವೇಷ ಹಾಕೊಂಡು ಹೋಗಿಬಿಟ್ರೆ, ಬ್ರಾಹ್ಮಣ ಸ್ತ್ರೀಯಾಗಿ ಹೋಗಿಬಿಟ್ಟಿದ್ರೆ ಇಲ್ಲ. ಅಲ್ಲೂ ಶಾಸ್ತ್ರ ಹೇಳುತ್ತೆ, ಒಬ್ಬ ಮನುಷ್ಯ ಮತ್ತು ಗೋವುಗಳಿಗೆ ಸಮಸ್ಯೆ ಬಂದಾಗ ಗೋವುಗಳಿಗೆ ಪ್ರಾಧಾನ್ಯ ಕೊಡಬೇಕಂತ. ಇದು ಭಾರಿ ಆಸ್ತಿ. ಯಾಕೆಂದ್ರೆ ಒಬ್ಬ ಬ್ರಾಹ್ಮಣನಿಗೆ ಊಟ ಹಾಕಿದ್ರೆ ಎಷ್ಟು ಪುಣ್ಯ ಬರುತ್ತೋ, ಒಂದು ಗೋವಿಗೆ ಊಟ ಅಲ್ಲ, ಒಂದು ಮುಷ್ಟಿ ಗೋಗ್ರಾಸ ಕೊಟ್ಟರೆ 100 ಬ್ರಾಹ್ಮಣರಿಗೆ ಹಾಕಿದ್ರೆ ಪುಣ್ಯ ಬರುತ್ತೆ. ಇದು ಶಾಸ್ತ್ರದ ಲೆಕ್ಕಾಚಾರ. ಇದು ಒಬ್ಬ ಬ್ರಾಹ್ಮಣ 100 ಜನ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬಾ ಹಾಕಿದ್ರೆ ಎಷ್ಟು ಪುಣ್ಯ? ಅಲ್ಲಿಗೂ ಬೇಕಂತ ಹೋಗ್ತಾರೆ, ಸ್ವೀಟ್ ಎಣ್ಣೆ ಸತ್ತು ಬರಲಿಲ್ಲ ಅಂತಾರೆ. ಏನೇನೋ ಆಕ್ಷೇಪಣೆ ಮಾಡಿಬಿಡ್ತಾರೆ, ಕ್ಯಾರಿಯರ್ಗೆ ಕಡಿಮೆ ಆಯ್ತು ಅಂತಾರೆ, ಕ್ಯಾರಿಯರ್ಗೆ ಕಡಿಮೆ ಆಯ್ತು ಅಂತಾರೆ. ಆದರೆ ಗೋವುಗಳು ಹಾಗಲ್ಲ, ಅದು ಒಂದು ಕೊಟ್ಟರೆ 33 ಕೋಟಿ ದೇವತೆಗಳಿಗೆ ತಲುಪುತ್ತಂತೆ. ಇಷ್ಟು ಶಕ್ತಿ ಗೋವುಗಳು ಪರಮಾತ್ಮ ಇಟ್ಟಿದ್ದಾನಂತೆ. ಇದನ್ನು ಅರ್ಥ ಮಾಡಿಕೊಂಡು ಮತ್ತೆ ಬ್ರಾಹ್ಮಣರಿಗೆ ಊಟ ನಿಲ್ಲಿಸಿ ಬರೀ ಗೋಗ್ರಾಸರೇ ಕೊಡೋ ಶುರು ಮಾಡಬೇಕು ಅಂತ ಅರ್ಥ ಅಲ್ಲ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಜೊತೆಗೆ ಎರಡು ಆಪ್ಷನ್ ಹೇಳಿಲ್ಲ, ಒಂದು ಚಾಯ್ಸ್ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಮೆಥಡ್ಸ್ ಅಲ್ಲ. ಎರಡಲ್ಲೂ ಆರಾಧನೆ ಮಾಡಲೇಬೇಕು. ಆದ್ರೆ ಕರುಣೆ ಯಾವುದನ್ನೇ ತೋರಿಸಬೇಕು ಅಂದ್ರೆ
ಗೋವುಗಳ ಮೇಲೆ ಹೆಚ್ಚು ತೋರಿಸಬೇಕಂತ. ಅದಕ್ಕೇನೆ ಗೋರೂಪ ದರ್ಶನ ಹೊರಟುಬಿಟ್ಲಂತೆ.
ಅಂದ್ರೆ ಗೋವುಗಳ ಮಹತ್ವವನ್ನು ಒತ್ತಿ ಹೇಳ್ತಕ್ಕಂತ ಮಾತಿದು ಒಂದು. ಗೋವುಗಳ ಮಹತ್ವವನ್ನ ಭಾಗವತ ಪುರಾಣ ಎಷ್ಟು ವಿಸ್ತಾರವಾಗಿ ಹೇಳ್ತಾ, ಎಷ್ಟು ಸೂಕ್ಷ್ಮ ರೀತಿಯಲ್ಲಿ ಹೇಳ್ತಾ ಇದೆ. ಇವತ್ತು ನಡೀತಿರೋದೇನು? ಇವತ್ತು ಗೋವುಗಳನ್ನ ಹಿಂಸೆ ಮಾಡಬಾರದು, ಪೂಜೆ ಮಾಡಿ ಅಂತ ಹೇಳಿದರೆ ಇವತ್ತು ಕೊಲ್ತಾ ಇದ್ದಾರೆ. ದಿವಸಕ್ಕೆ ಲಕ್ಷಗಟ್ಟಲೆ ಗೋವುಗಳನ್ನು ಕೊಲ್ತಾರೆ. ಅದು ಬರಗಾಲ ಮನುಷ್ಯ ಮೇಲೆ ಎಷ್ಟು ಆಗಿದೆಯೋ ಗೊತ್ತಿಲ್ಲ. ಪೇಪರಲ್ಲಿ ನೋಡ್ತಾ ಇರ್ತೀರಿ, ಸಾಲು ಸಾಲು ಗೋವುಗಳು. ಎಲ್ಲಿಗೆ? ಕಸಾಯಿ ಖಾನೆಗೆ. ನಮಗೆ ಸಾಕ್ಲಿಕ್ಕೆ ಆಗೋದಿಲ್ಲ, ಮೇವು ಹಾಕ್ಲಿಕ್ಕೆ ಆಗೋದಿಲ್ಲ, ಕಸಾಯಿ ಖಾನೆಗೆ. ಏನು ಆಶ್ಚರ್ಯ, ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದು ಫೋಟೋ ಹಾಕ್ತಾರಲ್ಲ, ಎಷ್ಟು ಅಂದ್ರೆ ಆ ಜನ ಎಷ್ಟು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಜನ ಯೋಚನೆ ಮಾಡಬೇಕಾದ.
ನಿಜವಾದ ಅರ್ಥದೊಳಗೆ ಇವತ್ತು ಹಂದಿಗಳಷ್ಟು ಸಾಯೋದಿಲ್ಲ, ಗೋವುಗಳು ಸಾಯದಷ್ಟು. ಬೇರೆ ದೇಶಗಳಲ್ಲಿ ಹಂದಿಗಿಂತ ಬೋರಿ ಪಾಪುಲರ್ ತಿನ್ನೋದಕ್ಕೆ ಬೀಫು, ಗೋವಾಂಸ.
ಯಾವ ಗೋವುಗಳನ್ನು ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೋ ಆ ಗೋವುಗಳನ್ನು ಕೊಂದು ತಿನ್ನೋದಾದ್ರೆ ಮನುಷ್ಯ ಸಾಧನೆ ಯಾವ ರೀತಿ ಮಾಡ್ತಾನೆ ಎಂಬುದನ್ನ ಊಹಿಸಬಹುದು.
ಅದು ಪೇಪರ್ಲ್ಲಿ ಕೊಟ್ಟಿರ್ತಾರೆ. ಬರೀ ಹತ್ಯೆ ಮಾಡೋದಲ್ಲ ಅವನ,
ಅವನು ಆ ಕೊಲ್ಲೋದಲ್ಲ,
ದಾರಿಯಲ್ಲೇ ಕೊಂದ ಹಾಕಿರ್ತಾನಂತೆ. ಹೆಚ್ಚು ಕಡೆ ಎಳ್ಕೊಂಡು ಹೋಗ್ತಾರೆ, ದರ ದರ ಎಳ್ಕೊಂಡು ಹೋಗ್ತಾರಂತೆ. ಲಾರಿಯಲ್ಲಿ ನೂರಾರು ಗೋಳು ತುಂಬಿಸಿಬಿಡ್ತಾರಂತೆ. ಎಲ್ಲ ಗೋಗಳಿಗೆ ಒಂದೇ ಮುಗ್ದಾರ, ಒಂದು ಬಿತ್ತಂದ್ರೆ ತಪ್ಪಂತ ಎಲ್ಲ ಬಿಡಬೇಕು. ನಡ್ಕೊಂಡು ಹೊಡ್ಕ ನಡ್ಕೊಂಡು ಹೋಗ್ಬೇಕಲ್ಲ, ಆ ಊಟ ಹಾಕೋದಿಲ್ಲ ಅಂತ, ಆಹಾರ ಇಲ್ಲ ಅವತ್ತಿ
ಹೇಗೂ ಸಾಯ್ತಾರೆ. ಮತ್ತೆ ಆಹಾರ ಅಂತ ಹೇಳ್ಬಿಟ್ಟು ನಮ್ಮ ಮುದುಕರಿಗೆ ಆಹಾರ ಹಾಕೋದಿಲ್ಲ, ಪಾಪ ಗೋಗಳಿ ಆಹಾರ ಹಾಕ್ತಾರೆ.
ಹೇಗೂ ಸಾಯ್ತಾರೆ ಇವ್ರನ್ನ ಬಿಟ್ಟು, ಮನುಷ್ಯನೇ ಬಿಟ್ಟ ಜನ ಅವ್ರನ್ನ ಬಿಡ್ತಾರ, ಹೇಗೂ ಸಾಯ್ತಾರೆ ಅಂತ ಹಾಗೆ ಹೇಳ್ಕೊಂಡು ಹೋಗ್ತಾರಂತ. ಪಾಪ
ಜೋರ ಹೊಡಿತಾರೆ, ರಕ್ತ ಬರ್ತಿರ್ತಂತೆ ಮೈ ಮೇಲೆ, ಬಿದ್ದು ವಸ್ತು ಬೀಳ್ಬೇಕು, ಬಿದ್ದ ಮತ್ತೆ ಹೊಡಿತಾರೆ ಅಂತ ಹೇಳ್ಬೇಕು ಅಂತ ಹೇಳಿಬಿಟ್ಟು
ಈ ರೀತಿ ಮಾಡಿದ ಕಸಾಯಿಖಾನೆ ಕೊಡ್ತಾರ. ಎಂತಾ ಹತ್ಯೆ ಇದು ಒಂದು. ಆಗ ಭಾಗವತಾದಿ ಗ್ರಂಥಗಳನ್ನ ಕೇಳದೆ ಕೇಳದೆ ಬಿಟ್ಟಿದ್ದಕ್ಕಾದ ಅನಾಹುತ.
ಶಾಸ್ತ್ರ ಪಾಠ ಪ್ರವಚನಗಳು ಯಾತಕ್ಕೆ ನಿತ್ಯ ಮಾಡಬೇಕು, ತದ್ಧಿ ತಪಃ ತದ್ಧಿ ತಪ ಅಂತ ಯಾತಕ್ಕೆ ಕರೀತಾರೆ. ಅದರಿಂದ ಸಂಸ್ಕೃತಿ ಉಳಿಯುತ್ತೆ.
ನಾವು ನಿಜವಾದ ಅರ್ಥ ನಾವು ಬದುಕ್ತೇವೆ, ಸಂಸ್ಕೃತಿ ಬದುಕಿದ್ರೆ ನಾವು ಬದುಕಿದಾಗ ಲೆಕ್ಕ ಆಗಿ. ಅದಕ್ಕೆ ಭಾಗ ಗೋರೂಪವನ್ನು ಧರಿಸಿದ್ರೆ ಉದ್ಯೋಗ ಗೋರೂಪ ಧರಿಸಿಕೊಂಡು ಇವತ್ತು ಬಂದ್ಬಿಟ್ಟು ಒದ್ದು ಓಡಿಸಿಬಿಡ್ತಾರೆ ಅಷ್ಟೇ.
ಅವಾಗ ಕಾಲ ಗೌರೂಪದ ಪ್ರಿಫರೆನ್ಸ್ ಸಿಕ್ಕಿತ್ತು, ಇವತ್ತು ಮಾಡ್ಕೊಂಡ್ರೆ ಓಡಿಸಿಬಿಡ್ತಾರೆ.
ಇವತ್ತು ಗೌರವ ಸಿಗುವ ನಾಯಿಯಾಗಿ ಹುಟ್ಟಬೇಕಷ್ಟೇ.
ಇವತ್ತು ಹೈ ಕ್ಲಾಸ್ AVIP ಟ್ರೀಟ್ಮೆಂಟ್ ಸಿಗಬೇಕು ಅಂತಂದ್ರೆ ನಾಯಿ ಮಾತ್ರ ಎಲ್ಲಾ ಭಾಗಲು ತೆಗೆದು ಬಿಟ್ಟಿರ್ತಾರೆ. ಸೋಫಾ ಮೇಲೆ ಕೂಡಿಸೋ ದೇವರಾಣಿ ಗೋವುಗಳನ್ನಲ್ಲ, ನಾಯಿನ ಮಾತ್ರ.
ಕಾರ್ಯ ಹಿಂದೆ ಸೀಟ್ ಪೂರ್ತಿ ಮೀಸಲು ತಂದೆ ತಾಯಿಗಳು ಅಂತೂ ಗ್ಯಾರಂಟಿ ಇಲ್ಲ, ನಾಯಿಗಳಿಗೆ ಮಾತ್ರ ಪೂರ್ತಿ ಗ್ಯಾರಂಟಿ.
ಯಾವ ಕಾಲದಲ್ಲಿ ನಾವು ಇದ್ದೇವೆ ಅಂತ ತಿಳ್ಕೊಳ್ಳೋದಕ್ಕೆ ದೃಷ್ಟಾಂತ ಇದು. ಗುರೂಪವನ್ನು ಧರಿಸಿ ಹೊರಟ್ಲಂತೆ, ಪರಮಾತ್ಮ ಮಾತಾಡಿಸಿದನಂತೆ. ದೊಡ್ಡ ಕಥೆ ಅದು ಒಂದು.
ಅವತಾರ ಮಾಡ್ತೇನೆ ಯೋಚನೆ ಮಾಡಬೇಡಿ. ಬ್ರಹ್ಮದೇವರು ಎಲ್ಲಿ ಅವತಾರ ಮಾಡಲಿ?
ಬ್ರಹ್ಮದೇವರು ಹೇಳಿದ್ರೆ ಸ್ವಾಮಿ ಸರ್ವಜ್ಞ ನನಗೆ ಕೇಳೋದ ನೀನೀಗ, ಆದರೆ ನೀವು ಕೇಳಿದ್ದೀರಿ ಅಂತ ಹೇಳ್ತೇನೆ ಅಂತ ಹೇಳಿಬಿಡ್ತಾರೆ.
ಭಗವಂತ ಅವತಾರ ಮಾಡ್ತೇನೆ ಅಂತ ಹೇಳ್ತಾನೆ, ದುರ್ಗಾದೇವಿಗೆ ಅಪ್ಪಣೆ ಮಾಡ್ತಾನೆ. ಅದೆಲ್ಲ ನಮಗೆ ಗೊತ್ತಿರುತ್ತೆ. ಭೂಲೋಕದಲ್ಲಿ ಕಂಸ ತನ್ನ ಸಹೋದರಿಯಾದಂತಹ, ಅದು ಬೇರೆ ಸಾಕ್ಷಾತ್ ಸಹೋದರಿ ಅಲ್ಲ ಅವಳು, ಆ ವಿಷಯ ಮುಂದೆ ಬೇರೆ ನೋಡ್ತೇವೆ. ಒಂದು ರೀತಿ ಸಹೋದರಿ, ಒಂದು ರೀತಿ ಮತ್ತೊಂದು ರೀತಿ ಇದ್ದಾಳೆ, ಅವೆಲ್ಲ ಬೇರೆ. ರಥ ಓಡಿಸ್ತಾ ಇದ್ದಾನೆ ಕಂಸ, ಮದುವೆ ಮೆರವಣಿಗೆ ರಥ ಅದು ಒಂದು ವಸ್ತೇವ ದೇವಿಕೆ ಇರುತ್ತು. ಆ ಕಾಲಕ್ಕೆ ಶರೀರವಾಣಿ ಆಗ್ತಾ ಇದೆ. ಏನಂತ ನೋಡು, ಯಾವಳ ರಥವನ್ನು ಓಡಿಸ್ತಾ ಇದೆಯಲ್ಲ ನೀನೀಗ, ಅವಳ ಎಂಟನೇ ಗರ್ಭ ನಿನ್ನ ಮೃತ್ಯು ಅಂತ ಶರೀರವಾಣಿ ಆಯಿತು. ತಕ್ಷಣ ಕಂಸ ಕೆಳಗಿಳಿದಿದ್ದು, ಖಡ್ಗ ಸೆಳೆದಿದ್ದು, ಅವಳನ್ನು ಎಳೆದಿದ್ದು, ತಲೆ ಕತ್ತರಿಸಿ ಕೆತ್ತೇ ಬಿಡ್ತಾರೆ ಖಡ್ಗವನ್ನ. ಒಂದು ಕ್ಷಣದೊಳಗಾದಂತ ಬದಲಾವಣೆ ಇದು ಒಂದು. ಯಾತಕ್ಕೆ ಇವಳು ಎಂಟನೇ ಗರ್ಭ ನಿನ್ನ ಕೊಲ್ಲುತ್ತೆ ಅಂತ ಹೇಳಿದ್ರೆ ಅದಕ್ಕೋಸ್ಕರವೇ. ಆಗ ಅನೇಕ ಸೂಕ್ಷ್ಮಗಳನ್ನು ಹೇಳ್ತಾ ಬರ್ತಾರೆ. ಅಲ್ಲ, ಹೇಗೂ ಕೆಟ್ಟ ಗರ್ಭ ಅವತಾರವಾಗುತ್ತೆ ಕೂತ್ಕೊಂಡು ಯಾಕೆ ಅನೌನ್ಸ್ ಮಾಡಬೇಕಿದೆ? ನಾ ಸುಮ್ಸುಮ್ನೇನೆ
ದೇವತೆಗಳು ಏನೋ ಒಂದು ಮಾಡ್ತಾರೆ, ಸುಮ್ಸುಮ್ನೆ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಅಡ್ವೈಸರ್ ದೇವತೆಗಳಿಗೆ, ಯಾಕೆ ಹಸಿರುವಣೆ ಯಾಕೆ ಮಾಡಬೇಕಾಗಿತ್ತು, ಸುಮ್ಮನೆ ಹುಟ್ಟು ಕೊಲ್ಲಬಾರದಾಗಿತ್ತೆ. ಅದಕ್ಕೆ ಹೇಳ್ತಾರೆ,
ಸರ್ಕಾರದ ಪದ್ಧತಿ ನೋಟಿಸ್ ಕೊಡದೆ ಕೊಲ್ಲೋದಲ್ಲ.
ಹಿಂದಕ್ಕೆ ನೋಟಿಸ್ ಕೊಡೋದು ಅಶರೀರವಾಣಿ ಕಾಮನ್ ನೋಟಿಸ್ ಎಲ್ಲರಿಗೂ. ಅದು ಒಂದು ಫಸ್ಟ್ ಲೈಟ್ ಬಿಲ್ ಕಟ್ ಮಾಡ್ಬೇಕಾದ್ರೆ ನೋಟಿಸ್ ಕೊಡ್ತಾರೆ, ಕೊಟ್ಟಿಲ್ಲ ಕಟ್ ಮಾಡ್ತೇವೆ ನೋಡಿ ಅಂತ ಹೇಳಿಬಿಟ್ಟು. ಪರಮಾತ್ಮ ತೋರಿಸ್ತಾನೆ ಅದನ್ನ. ಎಲ್ಲೋ ಕಂಸ ಇವಳು ಎಂಟನೇ ಗರ್ಭದಿಂದ ಸಾಯುತ್ತೆ, ಮೂರು ತಿಂಗಳು ಎಂಟು ತಿಂಗಳು ವರ ಕೊಡ್ತೀವಿ, ಟೈಮ್ ಕೊಟ್ಟಾಗೆ ಎಂಟನೇ ಗರ್ಭದಿಂದ ಕೊಲ್ಲುತ್ತೆ. ಅದಾರ ಯಾಕೆ ಹೇಳಬೇಕು ಅಂದ್ರೆ, ಕಂಸನೇ ಸಿಟ್ಟು ಬರಲಿ, ಅವಳು ವಸುದೇವ ದೇವಿಕೆಯನ್ನು ಕೊಲ್ಲಕ್ಕೆ ಪ್ರಯತ್ನ ಮಾಡ್ತಾನಲ್ಲ, ಅವ್ರ ದ್ರೋಹವನ್ನು ಮಾಡಲಿ. ಆ ರೀತಿ ಮಾಡಿದಾಗ ಅವನು ವಧ್ಯನಾಗ್ತಾನೆ ಅಂತ ತೋರಿಸಕ್ಕಾಗಿ ಮಾಡಿದರೆ. ಯಾಕೆಂದ್ರೆ ಸೋದರ ಮಾವ ಕಂಸ, ಸೋದರ ಮಾವ ಕಂಸ, ಸೋದರ ಮಾವನ ಸ್ಥಾನವನ್ನು ಶಾಸ್ತ್ರ ಹೇಳುತ್ತೆ. ಐದು ಗುರುಗಳಲ್ಲಿ ಸೋದರ ಮಾವ ಒಬ್ಬ ಗುರು ಅಂತ. ಸೋದರ ಮಾವ ಗುರು, ಹೆಣ್ಣು ಕೊಟ್ಟ ಮಾವ ಗುರು, ತಂದೆ ಗುರು, ಪಾಠ ಹೇಳಿಕೊಟ್ಟವನು ಗುರು, ಉಪನಯನ ಮಾಡಿದವನು ಗುರು. ಐದು ಜನ ಗುರುಗಳಿದ್ದಾರೆ, ನಮಗೆ ಗುರುಗಳೇ ಇಲ್ಲ ಆ ವಿಚಾರ ಬಿಟ್ಟುಬಿಡಿ. ಐದು ಜನ ಗುರುಗಳು ಹುಟ್ಟುತ್ತಾರೆ ಬಂದ್ಬಿಡ್ತಾರಂತೆ ಪಾಪ ಇವನಿಗೆ. ಅದರಲ್ಲಿ ಐದು ಜನನ ಗೌರವಿಸಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಂತ ಹೊತ್ತಿನೊಳಗೆ ಸೋದರ ಮಾವನ ಮೊದಲಲ್ಲಿ ಮುಡಹಿದ ಯಶೋದೆ ಕಂದನೆ ನೀ ಬಾರು ಅಂತ ಹೇಳ್ತಾರೆ ದಾಸರಾಯರು. ನೋಡಿದ್ರೆ ಬೈದ ಕಾಲದಲ್ಲಿ ಅದು ಒಂದು ಅಂತ ಕೇಳಿದ್ರೆ, ಅದಕ್ಕೆ ಹೇಳ್ತಾರೆ ಸೋದರ ಮಾವ ಪೂಜ್ಯ. ಆದ್ರೆ ಯಾವ ಪೂಜ್ಯರಾಗೋದಿಲ್ಲ ಅಂದ್ರೆ, ಸ್ವಂತ ತಂದೆ ತಾಯಿಗಳು ಅವರಿಗಿಂತ ಹೆಚ್ಚು ಪೂಜ್ಯನಾದ್ದರಿಂದ ಇಬ್ಬರು ಪೂಜ್ಯರಲ್ಲಿ ವಿರೋಧ ಬಂದಾಗ ಹೆಚ್ಚು ಪೂಜ್ಯರಿಗೆ ದ್ರೋಹ ಮಾಡಿದವನು ನಿಂದನಾಗ್ತಾನೆ, ವಧ್ಯನಾಗ್ತಾನೆ ಅಂತ ಶಾಸ್ತ್ರ. ಕಂಸ ವಸುದೇವ ದೇವರಿಗೆ ದ್ರೋಹ ಮಾಡದೆ ಹೋಗಿದ್ದಿದ್ರೆ ಅವನಿಗೆ ವಧೆ ಅಷ್ಟು ಬೇಗ ಮಾಡಕ್ಕಾಗ್ತಿರಲಿಲ್ಲ. ಅವನು ದ್ರೋಹ ಮಾಡಬೇಕು, ಅವನು ಬೇಗ ವಧ್ಯನಾಗಿ ಪೂಜ್ಯತ್ತ ಕಳ್ಕೊಂಡ್ಬಿಡ್ಬೇಕು, ಅವನಿಗೆ ಪೂಜ್ಯತ್ತ ಕಳ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ಆಚಾರ್ಯವಾಣಿ ಎಂದು ಹೇಳಿಸಿದರಂತೆ, ಕಂಸ ಕೆಳಗದು ಕೊಲ್ಲಕ್ಕೆ ಅಂತ ಹೊರಟು ಬಿಟ್ಟನಂತೆ. ಇದೆಲ್ಲ ನಿರ್ಣಯ ಅಂತ ಅದಕ್ಕೆ ಬರೆದಿದ್ದ ಆಚಾರ್ಯರು, ಇಲ್ಲಿ ಬರದೇ ಇಲ್ಲ ಆಚಾರ್ಯ ಯಾವುದನ್ನು ಕೂಡ. ಮಹಾಭಾರತ ತಾತ್ಪರ್ಯದಲ್ಲಿ ಬರ್ತಾರೆ ಈ ಕಾರಣಗಳೆಲ್ಲ ಕೂಡ. ಅದು ಓದ್ದೇ ಇದ್ರು ಬರೀ ಭಾಗವತ ಹೇಳಿದ್ರೆ ಎಷ್ಟು ಜನ ಓದಿದ್ರೆ ಅರ್ಥ ಆಗೋದಿಲ್ಲ ಅದು. ಅದಕ್ಕೆ ಆಚಾರ್ಯ ಸರ್ವಮೂಲ ಅಂತ ಯಾತಕ್ಕೆ ಕರೀತಾರಂದ್ರೆ, ಒಂದೊಂದು ಗ್ರಂಥ ಓದಿದ್ರೆ ಏಕದೇಶ ಅಧ್ಯಯನ ಅಷ್ಟೇ ಇದೆ. 37 ಗ್ರಂಥಗಳನ್ನು ಸಮಗ್ರ ಓದಿದ್ರೆ ಮಾತ್ರ ಆಚಾರ್ಯ ಒಂದೊಂದು ಗ್ರಂಥ ನಮಗೆ ಚೆನ್ನಾಗಿ ಅರ್ಥ ಆಗೋದು. ಆ ದೃಷ್ಟಿಯಲ್ಲಿ ಭಾಗವತ ತಾತ್ಪರ್ಯಕ್ಕೆ ತಾತ್ಪರ್ಯ ನಿರ್ಣಯ ಬೇಕು, ಕಂದಕ ಸ್ತುತಿ ಬೇಕು. ಅದಕ್ಕೆ ಪ್ರತಿಯೊಂದು ಮಾತು ಆಚಾರ್ಯರ ಗ್ರಂಥಗಳು ಒಂದಕ್ಕೊಂದು ಪೂರಕ ಅಂತ ಹೇಳೋದು ದೃಷ್ಟಾಂತ ಇದು. ಕಾರಣ ಕೊಟ್ಟರು ಆಚಾರ್ಯರು. ಕಂಸ, ಅಲ್ಲ ನೀವೇ ಹೇಳಿ ತಪ್ಪಾದ ಒಂದು ನಮ್ಮ ಪ್ರಶ್ನೆ ಏನು ತಪ್ಪಾದು, ತನ್ನನ್ನು ಕೊಲ್ಲವಳನ್ನು ಬಿಡಲು ಸಾಧ್ಯ ಉಂಟಾ ಅಂತ ನಾವು ಕೇಳಿದರೆ, ಪರೀಕ್ಷಿತ ರಾಜನ ಕಥೆ ತಗೊಳ್ರಿ. ಹಾಗಿದ್ರೆ ಪರೀಕ್ಷಿತ ರಾಜ ಶಾಪ ಬಂದಿದೆ, 7 ದಿವಸಕ್ಕೆ ಅವನಿಗೆ ಸಾವಿದೆ.
ತಕ್ಷಕ ಬಂದು ಕೊಲ್ತಾನೆ. ಶಾಪ ಕೊಟ್ಟಿದ್ಯಾರು? ಶೃಂಗಿಯನ್ನು ಮುನಿ ಪರೀಕ್ಷಿತ್ ರಾಜ ಚಕ್ರವರ್ತಿ. ಹೋಗಿ ಶೃಂಗಿನ ಕೊಂದ್ಬಿಡ್ಬೋದಾಗಿತ್ತಲ್ಲ, ಹಾಗಿದ್ರೆ ಅವ್ರ ಅಪ್ಪನ್ನು ಕೊಲ್ಬಹುದಾಗಿತ್ತಲ್ಲ. ಪರೀಕ್ಷಿತ್ ರಾಜನ ಅಪ್ರೋಚೇ ಬೇರೆ, ಸಾತ್ವಿಕ ಅಪ್ರೋಚ್ ಆತನು. ಕೊಲ್ಲೋದಕ್ಕೆ ಹೋಗಲಿಲ್ಲ, ಕೊಲ್ಲೋದಕ್ಕೆ ಹೋಗಲಿಲ್ಲ. ಭಾಗವತ ಕೇಳ್ತಾ ಕೂತ್ಬಿಟ್ಟ ಪುಣ್ಯಾತ್ಮ. ಪರೀಕ್ಷಿತ್ ರಾಜ ಈ ರೀತಿ ಯೋಚನೆ ಮಾಡ್ತಾರೆ. ಅವನ್ ಹಾಗಲ್ಲ, ಪರೀಕ್ಷಿತ್ ರಾಜ ಏಳನೇ ದಿವಸಕ್ಕೆ ಸಾವಿದೆ. ಆತನಿಗೆ ಎಂಟನೇ ಮಗು ಅಂದ್ರೆ ಸಾಮಾನ್ಯ ಹಾಕಲು 16 ವರ್ಷ ಟೈಮ್ ಇದೆ. ಪಾಪ ಕಂಸ ಏನಾದ್ರು ಭಾಗವತ ಕೇಳ್ತಾ ಕೂತಿದ್ರೆ ಎಷ್ಟು ಸಪ್ತಾಹ ಹತ್ತಿದ್ದ ಲೆಕ್ಕನೆ ಇಲ್ಲ. ಬರೀ 7 ದಿನದ ಕಥೆ ಕೇಳಿ ಹೇಳಿರೋ ವೈಕುಂಠಕ್ಕೆ ಈತ ಹೋಗಿಬಿಟ್ಟಿದ್ರೆ ಆತ ಎಷ್ಟು ಸಲ ಹೋಗಬೇಕಾಗುತ್ತೆ ಗೊತ್ತ ಪುಣ್ಯಾತ್ಮ. ಪರೀಕ್ಷಿತ್ ಕಂಸ ಆ ಕಾನ್ಸೆಪ್ಟೇ ಇಲ್ಲ ಅವನಿಗೆ. ಅಂದ್ರೆ ಕಂಸನ ಪ್ರವೃತ್ತಿ ಆಸುರಿ ಪ್ರವೃತ್ತಿ, ಪ್ರತಿಗಾಮಿ ಪ್ರವೃತ್ತಿ. ಆಗ ಪರೀಕ್ಷಿತ್ ರಾಜನ ಪ್ರವೃತ್ತಿ ಅನುಗಾಮಿ ಪ್ರವೃತ್ತಿ. ಅನುಗಾಮಿ ಪ್ರವೃತ್ತಿ ಇದ್ದವರು ಭಗವಂತನಿಗೆ ಪ್ರಿಯರಾಗ್ತಾರೆ. ಪ್ರತಿ ಜಸ್ಟ್ ಒಬೇ ದಿ ಆರ್ಡರ್ ಅಂತಾರಲ್ಲ, ಹಾಗೆ ಇವ್ರು ಏನ್ ಮಾಡ್ತಾರೆ ಅಪೋಸ್ ಮಾಡಕ್ಕೆ ಹೋಗ್ತಾನೆ. ಅದಕ್ಕೆ ಇವರ ಸ್ಥಿತಿ ಹೀನಾಯವಾಗುತ್ತೆ. ಆದ್ರಿಂದ ದೋಸು ಸದಗೌ ಲೋಕೇಸ್ಮಿನ್ ದೈವ ಆಸುರ ಏವಚ, ದೈವಿ ಸಂಪತ್ತು ಆಸುರಿ ಸಂಪತ್ತು ಹೇಗೆ ವಿಲಕ್ಷಣ ಅಂಬುದನ್ನ ತೋರಿಸ್ತಕ್ಕಂಥ ಜಾಗ ಇದು. ಇನ್ನೊಂದು ದೃಷ್ಟಾಂತ ನೋಡಿಬೇಕಾದ್ರೆ ದುಷ್ಟ ದುಮ್ನ ಬರ್ತಾನೆ, ದ್ರೋಣಾಚಾರ್ಯ ನಮಸ್ಕಾರ ಮಾಡ್ತಾ ಇದ್ದಾನೆ. ಏನಪ್ಪ ಅಂತ ಕೇಳ್ತಾರೆ. ನಾನಿದ್ರೆ ಪಾಠ ಓದಬೇಕು ಹೇಳ್ಕೊಡಿ ಅಂತ ಕೇಳ್ತಾನೆ. ಸಣ್ಣ ಪುಟ್ ಪಾಠ ಅಲ್ಲ, ದಿವ್ಯಾಸ್ತ್ರಗಳನ್ನು ಉಪದೇಶ ಮಾಡಿ ಅಂತ ಕೇಳ್ತಾನೆ. ದ್ರೋಣಾಚಾರ್ಯ ನೋಡ್ತಾರೆ, ಬಂದು ಕಾಲು ಹಿಡ್ಕೊಂಡ್ರೆ ಯಾರು ಗೊತ್ತಾ? ದುಷ್ಟದ್ಯುಮ್ನ. ಅವನ್ಯಾರು ಅಂದ್ರೆ ವಿಖ್ಯಾತ ದ್ರೋಣನ ಕೊಲ್ಲಕ್ಕೆ ಹುಟ್ಟು ಬಂದಿರೋನು. ದ್ರೋಣನ ಕೊಲ್ಲಕ್ಕೆ ಹುಟ್ಟು ಬಂದಿದ್ದಾನೆ. ಅವನಿಗೆ ಕಾಲು ಹಿಡ್ಕೊಂಡಿದ್ದಾನೆ ದ್ರೋಣಾಚಾರ್ಯ. ಏನ್ ಮಾಡಬಹುದಾಗಿತ್ತು? ಪಟ್ಟ ಕೊದ್ದಿದ್ರೆ ಮುಂದೆ ಹೋಗ್ತಿತ್ತು. ಬೇಕಾದ್ರೆ ಕಾಲು ಹಿಡ್ಕೊಂಡಿದ್ಯಾ, ತಲೆ ಕಟ್ ಮಾಡಿದ್ರೆ ಆಗ್ತಿತ್ತು. ಮಾಡ್ಲಿಲ್ಲ ಅವ್ರು. ಯಾಕೆ ಗೊತ್ತಾ? ಆ ಶರೀರವಾಣಿ ಅಂದ್ರೆ ವಾಯುದೇವರ ಮಾತು. ಅವ್ರ ಮಾತು ಸುಳ್ಳಾಗೋದೇ ಇಲ್ಲ. ಸತ್ಯಲೋಕಾಧಿಪತಿಗಳು ವಾಯುದೇವರು, ಅವ್ರ ಮಾತು ಸುಳ್ಳಾಗೋದಿಲ್ಲ. ನಾನು ಇವನು ಕೊಂದೇ ಕೊಲ್ತಾನೆ, ಹುಟ್ಟಿರೋದಕ್ಕೆ ಕೊಂದೇ ಕೊಲ್ತಾನೆ. ಆದ್ರಿಂದ ಇದನ್ನ ಎದುರಿಸಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಆದ್ರಿಂದ ನಾನು ಅವನು ಕೊಲ್ಲೋದಕ್ಕೆ ಸಾಧ್ಯ, ಅವನು ನನ್ನ ಕೊಲ್ತಾನೆ. ಮತ್ತೇನ್ ಮಾಡಬಹುದು? ಕೊನೆ ಪಟ್ಟು ಹೇಳೋದಿಲ್ಲ ಅಂತ ಹೇಳಬಾರದೆ. ಇಲ್ಲ, ಪಾಠ ಹೇಳ್ತೇನೆ ಒಪ್ಕೊಂಡ್ಬಿಡ್ತಾರೆ, ದಿವ್ಯಾಸ್ತ್ರವನ್ನು ಕಲಿಸಿಕೊಡ್ತಾರೆ, ಅಪೂರ್ವ ರೀತಿಯ ಸಿದ್ಧಿನೇ ತಂದ್ಕೊಟ್ಬಿಡ್ತಾರೆ. ಯಾತಕ್ಕೆ ಗೊತ್ತಾ? ನಾನು ಸಾಯದ ಹಾಗೂ ತಪ್ಪಿದ್ದಲ್ಲ. ಅದಕ್ಕಾಗಿ ಪಾಠ ಹೇಳೋ ಪುಣ್ಯ ಕಳ್ಕೋಬೇಕು. ಅವ್ರ ದೃಷ್ಟಿ ನೋಡಿ, ಪಾಠ ಹೇಳೋ ಪುಣ್ಯ ಕಳ್ಕೋಬೇಕು. ನಾನೀಗ ಮುಂದೆ ಎಂದೋ ಕೊಲ್ತಾನೆ, ದಿವದ್ವೇಷ ಮಾಡೋದಾ ಅಂತೇಳಿ ಪಾಠ ಹೇಳಿಕೊಟ್ರಂತೆ. ಎಲ್ಲಿಯ ದ್ರೋಣರು, ಎಲ್ಲಿಯ ಕಂಸ? ದೇವಕಿ ಕೊಲ್ಲೋದಿಲ್ಲ, ದೇವಕಿ 8ನೇ ಗರ್ಭ ಕೊಲ್ಲೋದು. ಅದು ದೇವಕಿನೇ ಕೊಂದು ಬಿಡೋದಾ? ಇದಕ್ಕೆ ಆಸುರಿ ಪ್ರವೃತ್ತಿ ಅಂತ ಕರೀತಾರೆ. ಇಷ್ಟೆಲ್ಲ ವಿಶ್ಲೇಷಣೆ ಇರಲಿ ಅಂತಾನೆ ಭಾಗವತವನ್ನ ಅಧ್ಯಾತ್ಮ ದೀಪವನ್ನಾಗಿ ಮಾಡಿ. ವಸುದೇವ ಏನೇನು ಹೇಳ್ತಾನೆ ಪಾಪ ಅಲ್ಲ ಕಂಸ? ಇವಳನ್ನ ಕೊಂದ್ ಮಾತ್ರ ಬದುಕಿ ಬಿಡ್ತೀಯ ನೀನೀಗ? ಮೃತ್ಯುರ್ ಜನ್ಮಬತಾಂ ವೀರ ದೇಹೇನ ಸಹ ಜಾಯತೆ. ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ. ಸಾವು ಯಾವ ಬರುತ್ತೆ ಕೇಳಬೇಡಿ, ಹುಟ್ಟಿರೋದಿಗೆ ಬಂದಿರುತ್ತಂತಾಗ್ಲೇ. ತಲೆ ಮೇಲೆ ಡೇಟ್ ಆಫ್ ಡೆತ್ ಬರದಾಕ್ಬಿಟ್ಟಿರ್ತಾರಂತಾಗ್ಲೇ. ಬಾಟ್ಲೆಗಳ ಮೇಲೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಹಾಕಿರ್ತಾರೆ ನೋಡಿ. ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಒಂದು 50 ರೂಪಾಯಿ ಬಾಟ್ಲೆ ಮೇಲೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್, ಕೆಳಗಡೆ ಡೇಟ್ ಆಫ್ ಎಕ್ಸ್ಪೈರಿ ಹಾಕಿರ್ತಾರೆ. ಇನ್ನು ಕೋಟಿ ಕೋಟಿ ಜನ್ಮಗಳ ಫಲವಾದ ಮನುಷ್ಯ ದೇಹಕ್ಕೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಎಕ್ಸ್ಪೈರಿ ಹಾಕಿರ್ತಾರೆ ಮೇಲೆ. ನಮಗೆ ಕಾಣೋದಿಲ್ಲ, ಓದಕ್ ಬರೋದಿಲ್ಲ, ಕಾಣೋದಿಲ್ಲ ಅಷ್ಟೇ. ಹಣೆ ಬರ ಹೇಗೆ ಸಾವಿತ್ರಿ ಗೊತ್ತಿದ್ದಿಲ್ಲ, ನಾರದರಿಗೆ ಗೊತ್ತಾಯ್ತು ಸತ್ಯವಾಗಿ ಒಂದೇ ವರ್ಷ ಆಯುಷ್ಯ ಇದೆ ಅಂತ ಹೇಳಿಬಿಟ್ಟು. ಆ ರೀತಿಯಲ್ಲಿ ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ. ಯಾಕೆ ಕೊಲ್ತಿ ಬಿಟ್ಟುಬಿಡು ಅಂತ ಕೇಳಿದ್ರೆ ಅವೆಲ್ಲ ಇಲ್ಲ, ನಾನು ಕೊಲ್ಲೋದೆ, ನಾನು ಬದುಕಬೇಕಲ್ಲ, ಕೊಲ್ಲಬೇಕು ಅಂತ ಹೇಳ್ತಾರೆ. ಏನು ಹೇಳಿದ್ರು ಕೇಳೋದಿಲ್ಲ. ಆಯ್ತಯ್ಯ, ಇವಳಂತೂ ಕೊಲ್ಲೋದಿಲ್ಲ, ಇವಳು 8ನೇ ಮಗು ಕೊಲ್ಲೋದು, ನಾನು ಮಾತು ಕೊಡ್ತೇನೆ ನಿನಗೆ, ಹುಟ್ಟಿದ 8 ಮಕ್ಕಳನ್ನು ಕೊಟ್ಟುಬಿಡ್ತೇನೆ, ಇವಳು ಬಿಟ್ಟುಬಿಡು ಅಂತ ಹೇಳಿದ್ರೆ. ಒಬ್ಬ ಹೆಂಡತಿಗೋಸ್ಕರ ಮಾಡಿದ ದೊಡ್ಡ ತ್ಯಾಗ, ಗಂಡ ಮಾಡಿದ ತ್ಯಾಗದ ಕಥೆ ಇದು. ಒಂದು ಒಬ್ಬ ಹೆಂಡತಿ ಬದುಕಬೇಕು ಅಂತ ಹೇಳಿಬಿಟ್ಟು ಗಂಡ ಮಾಡಿದ ತ್ಯಾಗದ ಕಥೆ. ಅಂದ್ರೆ ಹೆಂಗಸರಿಗೆ ಶಾಸ್ತ್ರ ಗೌರವ ಕೊಟ್ಟಿಲ್ಲ ಅಂತ ಯಾರು ಹೇಳೋದಾದ್ರೆ, ವಸುದೇವ ದೇವಕಿಯರ ಕಥೆಯೊಳಗೆ ಮಕ್ಕಳನ್ನ ತನ್ನ ಹೆಂಡತಿಗೋಸ್ಕರ ಬಲಿ ಕೊಟ್ಟವನು. ಇದೇ ಸೈಕಾಲಜಿ ಅವ್ರು ಬೆಳ್ಕೊಂಡ್ ಬಂದ್ಬಿಟ್ಟಿದೆ. ಡಾಕ್ಟರ್ ಹೇಳ್ತಾನೆ, ಆಪರೇಷನ್ ಗೌರ್ಮೆಂಟ್ ಆಪರೇಟ್ ಮಾಡಬೇಕಾಗಿದೆ ನೋಡಿ, ಸೀರಿಯಸ್ ಕೇಸ್, ತುಂಬಾ ಸೀರಿಯಸ್ ಇದೆ. ಇಲ್ಲ ತಾಯಿ ಅಥವಾ ಮಗು ಮಾತ್ರ ಬದುಕಲಿಕ್ಕೆ ಸಾಧ್ಯ, ನಿಮ್ಗೆ ಯಾರು ಬೇಕು ಅಂತ ಕೇಳಿದ್ರೆ ದೊಡ್ಡ ಜೀವ ಉಳಿಲಿ ಅಂತ ಹೇಳ್ತಾರೆ ಸಾಮಾನ್ಯ. ಅಂದ್ರೆ ತಾಯಿ ಉಳಿ, ಹೆಂಡತಿ ಉಳಿ, ಇಬ್ಬರು ಉಳಿಯೋದು ನಂಬರ್ 1, ಅದು ಯೋಚನೆ ಇಲ್ಲ. ಒಬ್ರು ಹೋಗೋದೇ ಆಗೋದಾದ್ರೆ ಹೆಂಡತಿ ಉಳಿಲಿ, ಮಗು ಹೋಗ್ಲಿ ಅಂತ ಹೇಳ್ತಾರೆ. ಇದು ಪದ್ಧತಿ. ಇಬ್ರು ಹೋಗ್ಲಿ ಅನ್ನೋರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಮಹಾರಾಕ್ಷಸರು. ವರದಕ್ಷಿಣೆ ಕೇಸುಗಳವೆಲ್ಲ ಕೂಡ. ಇವತ್ತು ಕಂಸ ಮಾತ್ರ ಈ ರೀತಿ ಮಾಡಿದಾಗ ವಸುದೇವ ಮಾತು ಕೊಟ್ಟನಂತೆ, ಕಂಸ ಆಯ್ತು ಅಂತ ಹೇಳಿದನಂತೆ. ಮುಂದೆ ಕಥೆ ನಡೀತಾ ಇದೆ. ಹುಟ್ಟಿದ್ರೆ ಕೊಡ್ತಾನೆ ಬರ್ತಾನೆ, ನಾರದರು ಬರ್ತಾರೆ, ಏನೋ ಮಾಡ್ತಾರೆ, ಕಥೆಗಳು ಬೇರೆ. 6 ಜನಗಳನ್ನು ಕೊಂದು ಹಾಕಿಬಿಟ್ಟನಂತ.
6 ದಿನಗಳನ್ನು ಕೊಲ್ತಾ ಇದ್ದಾನೆ. ಅವ್ರು ಯಾಕೆ ಕೊಂದ ಅಂದ್ರೆ ಅಗಸ ಬಟ್ಟೆ ಒಗೆ ಹಾಕಿ ಕೊಂದ ಅಂತ ಹೇಳ್ತಾರೆ.
ಅವ್ರ ಕಾಲು ಹಿಡಿಯೋದು, ತಲೆನ ಬಂಡೆ ಹೊಡೆಯೋದು,
ಶಿಶು ಹತ್ಯೆ. ಎಂತ ಭಯಾನಕವಾದ
ಶಿಶು ಹತ್ಯೆ ಮಾಡ್ತಾ ಇದ್ದ ಕಂಸ. ಇವರೆಲ್ಲ ಅಂಧಂತಮ ಯೋಗ್ಯರು ಅಂತ ಹೇಳೋದು ದೃಷ್ಟಾಂತಗಳಿವೆಲ್ಲ ಕೂಡ. 7ನೇ ಮಗು ಹುಟ್ಲೇ ಇಲ್ಲ. ಕಾರಣ ಏನು ಗೊತ್ತಾ? ಶಿಫ್ಟ್ ಆಗಿಬಿಡ್ತಾನೆ. ರೋಹಿಣಿ ಗರ್ಭದಿಂದ ದೇವಿಕೆ ಗರ್ಭಕ್ಕೆ ಶಿಫ್ಟ್ ಆಯ್ತಾನೆ. 100 ವರ್ಷದಿಂದ ಭಾಗವತ ಹೇಳಿ ಜನ ನಕ್ಕು ಬಿಡ್ತಿದ್ರು. ಇವತ್ತು ನಗರಿದ್ದಾರೆ, ಅವ್ರು ಅರ್ಥ ಮಾಡ್ಕೊಂಡಿರಲ್ಲ ಅಷ್ಟೇ. ಅವ್ರು ಹೇಳ್ತಾರೆ, ಒಂದು
ದೇವಕಿಯ ಗರ್ಭದಲ್ಲಿ ಬೆಳೆದ ಬಲರಾಮ 3 ತಿಂಗಳು ಬೆಳೆದ ಮೇಲೆ ರೋಹಿಣಿ ಗರ್ಭ ಶಿಫ್ಟ್ ಆದನಂತೆ. ಇವತ್ತು ವಿಜ್ಞಾನ ಪ್ರೂವ್ ಮಾಡಿ ತೋರಿಸ್ತಾ ಇದೆ. ವಿಜ್ಞಾನ ಇವತ್ತು ಒಪ್ಪಿಕೊಂಡಿದೆ ಈ ಮಾತನ್ನು. ಅದು ಹಿಂದಿನ ಕಾಲಕ್ಕೆ ಭಾಗವತ ಪುರಾಣ ಅಂಬುದು ಯಾರ ಅಡಗೋಲಜ್ಜಿ ಕಥೆ ಅಲ್ಲ, ಅದು ಸ್ವತಃ ಸರ್ವಜ್ಞರಾದ ವೇದವ್ಯಾಸ ದೇವರು ಬರ ಕಥೆ. ಹೇಳ್ತಾರೆ ಅಥಾಹ ವೈಯಾಸಿಕೀರ ಪ್ರಾರ್ಥನೆ ಮಾಡ್ತಾರಂತೆ ಭಾಗವತ ಎಂಥ ಗ್ರಂಥ ಅಂತ ಹೇಳ್ತಾರೆ. ಅಥಾಭಿ ದೇಹ್ಯಂಗ ಮನೋನುಕೂಲಂ ಪ್ರಭಾಷಸೆ ಭಾಗವತ ಪ್ರಧಾನ ಯದಾಹ ವೈಯಾಸಿಕಿರಾತ್ಮವಿದ್ಯಾ ವಿಶಾರದೋ ನೃಪತಿಂ ಸಾಧು ಪೃಷ್ಟ. ಭಾಗವತ್ ದ್ವಿತೀಯ ಸ್ಕಂಧದ ಮಾತದು ಒಂದು ಹೇಳ್ತಿರೋದು ಆತ್ಮವಿದ್ಯಾ ವಿಶಾರದ ಶುಕಾಚಾರ್ಯರ ಬಿರುದದು ಒಂದು ಆತ್ಮವಿದ್ಯಾ ವಿಶಾರದರದ್ದು ಭಾಗವತದಲ್ಲಿ ಕರೆದಿದ್ದ ಬ್ರಹ್ಮಜ್ಞಾನಿಗಳ ನಿಪುಣರಾದವರು ಅವ್ರು ಏನ್ ಹೇಳ್ತಾ ಇದ್ದಾರೆ ಹೇಳಿ. ಒಬ್ಬ ಸೈಂಟಿಸ್ಟಿನ ಮಾತು ನಾವು ತಲೆಬಾಗಿ ಕೇಳ್ತೇವಲ್ಲ, ಒಬ್ಬ ತತ್ವಜ್ಞಾನಿಯ ಮಾತೇನ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳಬೇಕು. ಶುಕಾಚಾರ್ಯ ಹಾಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳಿದ ಒಂದೊಂದು ವಿಚಾರ ಅತ್ಯಂತ ಅಪೂರ್ವ ವಿಚಾರ. ನಮಗೆ ಇವತ್ತು ಸತ್ಯ ಅಂತ ಗೊತ್ತಾಗಿದೆ ಆ ಮಾತನ್ನು. ದೇವಕಿ ಗರ್ಭದ ರೋಹಿಣಿಗಳು ಶಿಫ್ಟ್ ಮಾಡಿದ್ರಂತೆ. ಇದನ್ನು ಯಾರೋ ಒಬ್ಬ ಸೂಲಿಗಿತ್ತಿ ಮಾಡಕ್ ಬರೋದಿಲ್ಲ, ಒಬ್ಬ ಆರ್ಡಿನರಿ ಇವಳು ಮಾಡಕ್ ಬರೋದಿಲ್ಲ, ಶ್ರೇಷ್ಠ ವಿಜ್ಞಾನಿ ಕೆಲಸವನ್ನು ಮಾಡ್ತಾನೆ. ಅಲ್ಲಿ ಯಾರೋ ಮಾಡಿದ್ದಲ್ಲ, ದುರ್ಗಾದೇವಿ ಮಾಡಿದ್ದೇ ಹೊರತು ಸಣ್ಣವರು ಮಾಡಿದ್ದಲ್ಲ. ಅದು ಯೋಗ ಮಾಯಾ ಅಂತ ಕರೆದಿದ್ದಾರೆ. ಯೋಗ ಮಾಯೆ ಯಾಕೆ ಮಾಡಿಸಿದ್ದಾರೆ ಸಾಕ್ಷಾತ್ ನಾರಾಯಣ. ಆ ರೀತಿ ಗರ್ಭವನ್ನು ಶಿಫ್ಟ್ ಮಾಡಿಸಿದರಂತೆ. ನೋಡಿದಕ್ಕೆ ಲೋಕದ ಕಣ್ಣಿಗೆ ಗರ್ಭಸ್ರಾವಾಯ್ತು ತಿಳ್ಕೊಂಡ್ಬಿಟ್ಟಿರ್ತದೆ. ದೇವಕಿಗೆ ರೋಹಿಣಿಯಲ್ಲಿ ಹುಟ್ಟಿ ಬಲರಾಮ ಬೆಳೀತಾ ಇದ್ದಾನೆ. ಅದಕ್ಕೆಲ್ಲ ಆಚಾರ ಕಾರಣ ಹೇಳ್ತಾ ಹೋಗ್ತಾರೆ. ಅದನ್ನು ಪಾಠಕ್ರಮದಲ್ಲಿ ಓದಬೇಕೆ ಹೊರತು ಉಪನ್ಯಾಸದ ಎಲ್ಲ ವಿಷಯ ಹೇಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಸಮಯದ ಒಂದು ಅಭಾವ ಯಾವಾಗಲೂ ಇರುತ್ತೆ. ಮುಂದೆ 8ನೇ ಗರ್ಭ ಭಗವಂತ ತಾನೇ ಕೂತಿದ್ದಾನೆ, ಗರ್ಭದಲ್ಲಿ ಕೂತಿದ್ದಾನೆ. ಕೂತಿದ್ದಾನೆ ಅಂದ್ರೆ ಕೂತಿದ್ದಾನಷ್ಟೇ, ಗರ್ಭವಾಸ ಅವನಿಗಿಲ್ಲ. ಇಲ್ಲ ಅಂತ ತೋರಿಸಕ್ಕೋಸ್ಕರ ನತಸ್ಯ ಪ್ರಾಕೃತ ಮೂರ್ತಿ ಮಾಂಸಮೇದೋಸ್ತಿ ಸಂಭವ. ಒಂದು ಮಾತು ಶಾಸ್ತ್ರ ಓದ್ದವರು ಅರ್ಥ ಮಾಡ್ಕೋಬೇಕು. ಕೃಷ್ಣನಿಗೆ ಹುಟ್ಟು ನಮ್ಮಂಥದ್ದಲ್ಲ. ಇದು ಭಗವದ್ಗೀತೆ ಎಷ್ಟು ಜನ ಓದ್ತಾರೆ, ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ಅರ್ಜುನ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಇಷ್ಟು ಎಷ್ಟು ಭಗವದ್ಗೀತೆ ಕಂಠಪಾಠ ಹಾಕಿದ್ದೆ. ಇದು ಓದಿದ್ದೇನೀಗ. ಕೃಷ್ಣನ ಜನ್ಮ ದಿವ್ಯ, ಅವನಿಗೆ ಗರ್ಭವಾಸಾದಿಗಳಿಲ್ಲ, ಅವನಿಗೆ ಪ್ರಾಕೃತ ದೇಹನೇ ಇಲ್ಲ. ಗರ್ಭದಲ್ಲಿ ಕೂತಾಗ ಸ್ವಗತ ಭೇದ ವಿವರ್ಜಿತ ನೇಹ ನಾನಾಸ್ತಿ ಕಿಂಚನ ಅಂತ ಭಗವಂತನ ಬ್ರಹ್ಮಾದಿ ದೇವತೆಗಳು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗರ್ಭಗತವಾದ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಭಾರಂ ಭುವೋಹರ ಯದೋತ್ತಮ ವಂದನಂತೆ ಗರ್ಭಸ್ತುತಿ ಅಂತಾನೆ ಪ್ರಸಿದ್ಧ. ಯಾವ ದೇವತೆಗಳಿಗೂ ಬೇರೆಯವರು ಗರ್ಭಸ್ತುತಿ ಇಲ್ಲ, ಭಗವಂತನಿಗೆ ಮಾತ್ರ ಬಂದಿದ್ದು ಗರ್ಭಸ್ತುತಿ. ಲಕ್ಷ್ಮೀ ಬ್ರಹ್ಮಾದಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂದ್ರೆ ಅವನು ಪೂರ್ಣ ಪೂರ್ಣಮದ ಪೂರ್ಣಮಿದಮ್ಮದ್ರಿಂದ ಪೂರ್ಣ ಸ್ತೋತ್ರ ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡಿದನಂತೆ. ಅವತಾರ ಮಾಡ್ತಾ ಇದ್ದಾನೆ. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮ ಸಾಪ್ರೋಕ್ತ ಸರ್ವ ಪಾಪ ಪ್ರಣಾಶಿನಿ. ಭಾಗವತ ತಾತ್ಪರ್ಯ ಸೇರ್ಬೇಕಾದ ಮಾಡ್ತೀವಿ ಎಷ್ಟು ಕೂಡ ಭಾಗವತ ತಾತ್ಪರ್ಯದಲ್ಲಿ ಓದಬೇಕಾದ. ನಾವು ಜಯಂತಿ ನಿರ್ಣಯದಲ್ಲಿ ಆಚಾರ ಪ್ರತ್ಯೇಕ ಬರೀತಾ ಇದ್ದಾರೆ. ಇಲ್ಲಿ ಸೇರಿಸಿಕೊಂಡ ಪ್ರಿಂಟ್ ಆಗಬೇಕು, ಸೇರಿಸಿಕೊಂಡ ಓದಬೇಕು ನಾವು. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ಶ್ರಾವಣ ಮಾಸದ ಕೃಷ್ಣಪಕ್ಷದ ಅಷ್ಟಮಿ ಮಧ್ಯರಾತ್ರಿ ಚಂದ್ರೋದಯದ ಕಾಲಕ್ಕೆ ಕೃಷ್ಣಪರಾತ್ ಅವತಾರ ಮಾಡ್ತಾ ಇದ್ದಾನೆ. ಹೇಳ್ತಾರೆ ತಸ್ಮಾತ್ ತದ್ದಿನ ಅತ್ಯಂತಂ ಪುಣ್ಯಂ ಪಾಪಹರಂ ಶುಭಂ. ಜಯಂತಿ ನಿರ್ಣಯದ ಮಾತು. ತದ್ದಿನ ಅತ್ಯಂತಂ ಪುಣ್ಯಂ ಅತ್ಯಂತಂ ಪಾಪಹರಂ ಅತ್ಯಂತಂ ಶುಭಂ. ಭಾರಿ ದೊಡ್ಡದು, ಭಾರಿ ದೊಡ್ಡದು ಅದು ಕೃಷ್ಣ ಜಯಂತಿ ಅಂತ ಕರೀತಾ ಇದ್ದಾರೆ. ಇದರಲ್ಲೂ ಹರಿಸರ್ವತ್ತು ಗೊತ್ತಾಗ್ತಾ ಇದೆ. ಯಾಕೆ ಗೊತ್ತಾ? ಕೃಷ್ಣ ಜಯಂತಿ ಎಷ್ಟು ಶ್ರೇಷ್ಠವಾದ ವ್ರತ ಅಂತ ಕೇಳಿದರೆ, ನಮ್ಮ ವ್ರತ ಯಾವ ಬೆಲೆ ಗೊತ್ತಾಗೋದು ಯಾವಾಗ ವ್ರತದ್ದು ಅಂದ್ರೆ ಅದ್ರ ಫಲ ಕೇಳಿದಾಗ ಮಾತ್ರ. ಒಂದು ಪದಾರ್ಥದ ಹಬ್ಬ ಅಂತ ಹೇಳಿ ಯಾವಾಗ ಹೇಳ್ತಾರೆ? ಟಿವಿ ತಗೊಂಡು ಎಷ್ಟೇ ಅಂತ ಕೇಳ್ತೀವಿ, 25 ಹಬ್ಬ ಅಂತ. ನಾನು ಬರೀ ಟಿವಿ ನೋಡಿ ಹಬ್ಬ, ದುಡ್ಡು ಕೇಳಿದಾಗ ಹಬ್ಬ ಅಂತ ಮನುಷ್ಯನ ಪದ್ಧತಿ. ಬೆಲೆ ಕೇಳಿದಾಗ ಹಬ್ಬ ಅಂತ ಹೇಳು. ಕೃಷ್ಣಾಷ್ಟಮಿ ಮಹತ್ವ ಎಷ್ಟು ಗೊತ್ತಾ? ಕೃಷ್ಣ ಜಯಂತಿ ಮಹತ್ವ ಎಷ್ಟು ಗೊತ್ತಾ? ಬ್ರಹ್ಮವೀರ್ತ ಪುರಾಣದಲ್ಲಿ ಹೇಳ್ತಾರೆ, ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಜಯಂತಿ ನೋಡಿ ವ್ಯಾಖ್ಯಾನದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. 20 ಕೋಟಿ ಏಕಾಶಿ ಉಪವಾಸ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಒಂದು ಕೃಷ್ಣಾಷ್ಟಮಿ ಕೃಷ್ಣ ಜಯಂತಿ ಬರುತ್ತೆ ಅಂತ ಕೇಳಿದರೆ, ಎಂಥ ಕೃಷ್ಣ ಜಯಂತಿ ಇದು, ಎಂಥ ದೊಡ್ಡ ವ್ರತ ಇವ್ರು. ಇಂಥ ಪುಣ್ಯ ಕೊಡೋ ಏಕಾಶಿ ಎಷ್ಟು ಪುಣ್ಯ ಕೊಡೋ ವ್ರತಗಳೇ ಬೇರೆ ಯಾವ ದೇವತೆಗಳಿಗೂ ಇಲ್ಲ. ಇನ್ನು ಕೃಷ್ಣ ಜಯಂತಿ ಕಥೆ ಕೇಳಿದವರಿಗೆ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಹರಿ ಸರ್ವೋತ್ತಮತ್ವವನ್ನ ಜಯಂತಿಯಲ್ಲೂ ನಾವು ಕಾಣ್ತಾ ಇದ್ದೇವಾದ್ರಿಂದ ವಿಷ್ಣು ಸರ್ವೋತ್ತಮತ್ವವನ್ನ ಸತ್ಯಂ ಪರಂ ಧೀಮಹಿ ಸರ್ವತ್ರ ತೋರಿಸತಕ್ಕಂಥ ಜಾಗ ಇತ್ತು. ಪ್ರತಿಯೊಬ್ಬರೂ ಸಹ ಕೃಷ್ಣ ಜಯಂತಿ ಆಚರಣೆ ಮಾಡಲೇಬೇಕು. ಭಾಗವತ ಕೇಳಿದಾಗ ದೀಕ್ಷೆ ಜಾಸ್ತಿ ಆಗುತ್ತೆ. ಭಾಗವತ ಕೇಳಿದಾಗ ಕೃಷ್ಣ ಜಯಂತಿ ಮಾಡಲೇಬೇಕು ಅನಿಸುತ್ತೆ. 20 ಕೋಟಿ ಏಕಾದಶಿಗಳ ಫಲ ಅಂದ್ರೆ ಸಾಮಾನ್ಯ ಆಯ್ತಾ? ಮಾಡಲೇಬೇಕಲ್ಲ, ನಮ್ಮ ಇದನ್ನ ಮಾಡಿಬಿಡ್ತಾರೆ. ಹೇಗೆ ಗೊತ್ತಾ? ಇಡೀ ದಿವಸ ತಿಂಡಿ, ಬೆಳಿಗ್ಗೆಯಿಂದ ಕೆರೆಗಳಿಗೆ ಕೂತು ಬಿಟ್ರೆ
ಬಿಡುವೆ ಅಡಿಗೆ ಮನೆ ಬಿಡುವರೋದಿಲ್ಲ. ಅವತ್ತಿನ ದಿವಸ ಇಲ್ಲ ಸಿಹಿ ಇಲ್ಲ ಖಾರ ಮಾಡ್ತಾನೆ ಇರ್ತಾರೆ.
ಅಕ್ಕಳ ಸಾಯಂಕಾಲದ ಮನೆ ತುಂಬಿಹೋಗ್ಬಿಡುತ್ತೆ,
ಮನಸ್ಸು ಕೆಟ್ಟ ಹೋಗ್ಬಿಡುತ್ತೆ ವಾಸನೆಯಿಂದ.
6 ಗಂಟೆಗೆ ಅಡಿಕೆ ಕೊಟ್ಟ ಮಾಡಿ ಎಲ್ಲ ತಿಂದು ಕೂತ್ಕೊಂಡ್ಬಿಡ್ತಾರೆ. ಮುದುವಿ ತುಂಬಾ ತಪ್ಪು, ಆಚಾರ ತಿಂದಿ ಬಗ್ಗೆ ಒಂದು ಮಾತಾಡ್ಲಿಲ್ಲ.
ಪರವತ್ರ ಪೂಜೆ ಮಾಡಿ ಅಂತ ಹೇಳಿದ್ರೆ ಉಪ ತಸ್ಮಾತ್ ಅದ್ಯನ ಅತ್ಯಂತಂ ಪುಣ್ಯಂ ಪಾಪಹರಂ ಶುಭಂ ಉಪವಸೇತ್ ಅಂತ ಹೇಳ್ತಾರೆ. ಉಪವಾಸವನ್ನ ಮಾಡಿ ಅಂತ ಆಚಾರ ಹೇಳಿ,
ಉಪವಾಸವನ್ನು ಮಾಡಿ, ಪೂರ್ಣ ಉಪವಾಸವನ್ನು ಮಾಡಿ.
ಅರಿಕೆ ಯಾವಾಗಲೂ ಕೊಡಿ, 9 ಗಂಟೆಗೆ ಅರಿಕೆ ಕೊಡ್ತಾರೆ, ಅದು ತಪ್ಪು. ಸರಿಯಾಗಿ ಚಂದ್ರೋದಯದ ಕಾಲ ಅರಿಕೆ ಕೊಡಿ, ಗಂಟೆ ನೋಡಿ ಅರಿಕೆ ಕೊಡಬೇಡಿ, ಚಂದ್ರೋದಯದ ಸಮಯವನ್ನು ನೋಡಿ ಅರಿಕೆ ಕೊಡಿ ಅಂತ ಹೇಳ್ತಾರೆ. ಆ ಕಾಲಕ್ಕೆ ಅರಿಕೆ ಕೊಟ್ಟರೆ ಮಾತ್ರ ಕೃಷ್ಣ ಜಯಂತಿ ವ್ರತ ಮೊದಲು ಮಾಡಿದರೆ ಅಲ್ಲ, ಆ ಕಾಲಕ್ಕೆ ಮಾಡಬೇಕು,
ಪೂರ್ಣ ಉಪವಾಸ ಇರಬೇಕು. ಅದಕ್ಕೆ ಅಷ್ಟನ್ನು ಮಾಡಿಬಿಡ್ತಾರೆ ಪಾಪ ಕುತ್ಕೊಂಡ್ಬಿಟ್ಟು. ಆಗ ಬಡಿಸಿ ಶುರು ಮಾಡ್ತಾರೆ, ಬಡಿಸಿದ್ದು ಬಡಿಸಿದ್ದೆ ಅನ್ನ ಒಂದು ಬೆಳದಲ್ಲಿ ನೋಡಿ, ಅದರೊಳಗೆ
ಅನ್ನ ಹೊಡಿಬಿಟ್ಟು ಎಲ್ಲ ಬಡಿಸಿಬಿಡ್ತಾರೆ ಅವತ್ತಿನ ದಿವಸ. ಏನು ವೈಭವ ಅಂದ್ರೆ ಕೆಲ ಅದಕ್ಕೋಸ್ಕರ ಭಾರಿ ಎಂಟರ್ಟೈನಿಂಗ್ ಅನೇಕರಿಗೆ. ಆ ತಿಂಡಿ ಹಬ್ಬ ಆಗಿಬಿಟ್ಟಿದೆ, ಕೃಷ್ಣನ ಹಬ್ಬ ಅಲ್ಲ, ತಿಂಡಿ ಹಬ್ಬ ಮಣಗೂತು ಬಿಟ್ಟಿರ್ತಾರೆ ಪಾಪ. ಅದು ಕೃಷ್ಣ ಜಯಂತಿ ಅಲ್ಲ,
ಅದು ಉಪವಾಸವನ್ನೇ ಮಾಡಬೇಕು ಅಂತ ಹೇಳ್ತಾರೆ.
ಅಲ್ಲ ಉತ್ಸವಾಂತ್ಯ ಪಾರಣಂ ಅಂತ ಪದ್ಧತಿ, ನಮ್ಮ ಪದ್ಧತಿ ಶುರುವಾಗಿಬಿಡ್ತಾರೆ. ನಮ್ಮ ಪುಣ್ಯ
ಯಾವ ಮಾಧ್ಯಮ ಮಠಗಳಲ್ಲೂ ಕೂಡ
ಅವತ್ತ ಪದ್ಧತಿ ಇಲ್ಲ. ಯಾವ ಸ್ವಾಮಿಗಳು ಮಧ್ಯರಾತ್ರಿ ಫಲಹಾರವನ್ನು ಮಾಡೋದಿಲ್ಲ,
ಎಲ್ಲೆಲ್ಲೂ ಬಂದಿಲ್ಲ.
ಕೆಲವು ವಿದ್ವಾಂಸರು ಹಾಕೊಂಡಿದ್ದಾರೆ, ಆ ಪ್ರಾಚೀನರ ತಲೆ ಕಟ್ತಾರೆ, ಅದು ಹಿಂದಿನವರಿಂದ ಸಂಪ್ರದಾಯ ಅಂತ ಹೇಳ್ಬೇಕು.
ಹಿಂದಿನವ್ರಿಗೆ ಒಂದು ಮಾತು ತಿಳ್ಕೊಡ್ಬೇಕು.
ಇವತ್ತು ನಾವೇನೋ ಸಂಪ್ರದಾಯ ಮಾಡ್ಕೊಂಡ್ಬಿಡ್ತೀವಿ, ಹಿಂದಿನವರು ಅಂತ ಹೇಳಿ ಆಚಾರ್ಯ ಪೂರ್ಣ ನಿಷ್ಠರವರು
ಅವ್ರು, ಎಂದು ಆಚಾರ್ಯರು ಯಾವಾಗಲೂ ಸಂಪ್ರದಾಯ ಹಾಕೊಳ್ಳೋದಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ.
ಅದು ಕೃತಕ ಸಂಪ್ರದಾಯ, ಒಂದು ಸುಳ್ಳು ಸಂಪ್ರದಾಯ ಹೊರತು ಮಧ್ಯರಾತ್ರಿ ತಗೊಳ್ತಕ್ಕಂಥದ್ದು ಯಾವ ಕಾಲಕ್ಕೂ ಅಲೋಡ್ ಅಲ್ಲ. ಅದು ಒಂದು
ಆಚಾರ್ಯರಿಗೆ ವಿರೋಧ ಮಾಡ್ತಾರೆ ಯಾರಾದ್ರೂ ಕೂಡ.
ಉಪವಾಸ ಮಾಡಬೇಕು ಅಂತ ಆಚಾರ್ಯ ಹೇಳಿದ ಮೇಲೆ ಮಧ್ಯರಾತ್ರಿ ತಗೊಂಡ್ಬಿಟ್ರೆ ಉಪವಾಸ ಯಾರು ಕರೀತಾರೆ ಅದನ್ನ?
ಯಾರು ರಾತ್ರಿ ಊಟ ಮಾಡ್ತಾರೆ ಆಚೆ ಉಪವಾಸ ಮಾಡಿದ ಯಾರಂತಾರೆ? ಅವರಿಗೆ ಲೇಟಾಗಿ ಊಟ ಮಾಡಿದ್ರು ಅಂತಾರೆ, ಉಪವಾಸ ಮಾಡಿದ್ರು ಅನ್ನೋದಿಲ್ಲ. ಇಷ್ಟಾಗಿ ಮಧ್ಯರಾತ್ರಿ
ಫಲಹಾರ ಮಾಡಿಬಿಟ್ಟು ಉಪವಾಸ ಆಗ್ಲಿಲ್ಲ. ಅದು ಒಂದು
ಉಪವಾಸ ಆದ್ರೆ ಸೂರ್ಯೋದಯದ ಸೂರ್ಯೋದಯದಲ್ಲಿ ಮಾಡಿದ್ರೆ ಮಾತ್ರ ಉಪವಾಸ, ಉಪವಾಸ ಇತ್ತು ಅಂತ ಆಚಾರ ಹೇಳಿದ ಮೇಲೆ
ಅದು ಹೇಗೆ ಉಪವಾಸ ಫಲಹಾರ ತಗೊಳ್ಳೋದಕ್ಕೆ ಬರುತ್ತೆ?
ಸಾಧ್ಯವೇ ಇಲ್ಲ. ಉಪವಾಸವನ್ನೇ ಮಾಡಬೇಕು. ಮತ್ತೆ ಆ ಕಾಲದೊಳಗೆ ಈ ಮಾತನ್ನು ಬರೀತಾರೆ ಸತ್ಯಪರಾಯಣ ತೀರ್ಥರು ಬರೀತಾರೆ, ಅಹಮೇವ ಸಂಪ್ರದಾಯ ಪ್ರವರ್ತಕ ಇತಿ.
ಯಹ ಕೋಪಿ, ನಾನು ಹೊಸ ಸಂಪ್ರದಾಯ ಮಾಡ್ತೇನೆ ಅಂತ ವಜ್ರರಾತ್ರಿ ಪಾಲನೆ ಏನಾದ್ರು ಮಾಡ್ಲಿಕ್ಕೆ ಹೊರಟು ಬಿಟ್ರೆ
ಆಚಾರ್ಯ ಹೇಳ್ತಾರಲ್ಲಿ ಪೂಯೋದ ನರಕ ಆಗುತ್ತೆ ಅಂತ ಆಚಾರ್ಯ ಹೇಳಿದ್ದಾರೆ. ಪೂಯೋದ ನರಕವಾಗುತ್ತೆ ಅಂತ ಹೇಳ್ತಾರಲ್ಲ ಸತ್ಯಪರಾಯಣರು ಬರೀತಾರೆ, ಈ ಸಂಪ್ರದಾಯವನ್ನು ಬದಲಾಯಿಸಕ್ಕೆ ಅಂತ ಹೊರಟ್ರೆ ಪೂಯೋದ ನರಕ ಆಗುತ್ತೆ ಹೊರತು ಅದು ಶಾಸ್ತ್ರೀಯ ಮಾರ್ಗ ಅಲ್ಲ ಅಂತ ಆಚಾರ್ಯರ ಮಾತು.
ಅಂದ್ರೆ ಇವತ್ತು ವ್ಯಾಖ್ಯಾನಕಾರ ಅಷ್ಟು ಸ್ಫುಟ ಮಾಡಿದ್ದಾರೆ,
ಇಷ್ಟಾದ್ರೂ ನಮ್ಮ ಸಂಪ್ರದಾಯ ಅಂತ ಮಾಡ್ತಾರಲ್ಲ ಅದಕ್ಕೆ ಅರ್ಥನೇ ಇಲ್ಲ
ನಮಗೆ.
ಆ ಮಾತು ಹೇಳ್ತಾರೆ ಕೊನೆಗೆ, ಸಂಕಲ್ಪ ಮಾಡ್ತೇವೆ ಗೊತ್ತೇ ನಾವಾಗೇನಂತ, ಅಧ್ಯಸ್ಥಿತ್ವ ನಿರಾಹಾರ ಶೋಭೂತೇ ಪರಮೇಶ್ವರ ಭೋಕ್ಷಾಭಿ ಪುಂಡರೀಕಾಕ್ಷ ಅಸ್ಮಿನ್ ಜನ್ಮಾಷ್ಟಮಿ ವ್ರತೆ. ಸಂಕಲ್ಪ ಹೀಗೆ ಮಾಡಿ
ಬಡಿಸಿ ಬಡಿಸಿ ಅಂದ್ರೆ ಏನರ್ಥ ಅದಕ್ಕೀಗ? ಇದಕ್ಕಿಂತ ವ್ಯಾಹತಿ ಬೇರೆ ಉಂಟಾ?
ಉಪವಾಸವನ್ನು ಅದು ಹೇಳ್ತಾರೆ ಶೋಭೂತೇ ಪರಮೇಶ್ವರ, ನಾಳೆ ಆದ ಮೇಲೆ ಪಾಲನೆ ಮಾಡ್ತೇವೆ ಅಂತ ಹೇಳಿದ ಮೇಲೆ ಆ ಮಾಡಕ್ಕೆ ಹೇಗೆ ಬರುತ್ತೆ?
ಮತ್ತಿನ್ನೊಂದು ಸ್ವಾರಸ್ಯ,
ಹೌದು ಬ್ರಹ್ಮಾದಿ ದೇವತೆಗಳು ನೈವೇದ್ಯ ಇಲ್ಲ, ಇವನ್ನ ಹ್ಯಾಕ್ ತಿಂತಾನೆ ಆಗಿದ್ರೆ? ಮತ್ತೇನು ವೈಶ್ವೇವ ಇಲ್ಲ, ಅವತ್ತಿನ ಬ್ರಹ್ಮಯಜ್ಞ ಇಲ್ಲ, ಅವತ್ತ ಹೇಗೆ ಆಹಾರ ತಗೊಳ್ತಾನೆ?
ಸಾಧ್ಯವೇ ಇಲ್ಲ. ಅದ್ರಿಂದ ಯಾವ ಜ್ಞಾನಗಳು ಸಂಪ್ರದಾಯವನ್ನು ಮಾಡಿಲ್ಲ,
ಅದು ಸುಳ್ಳು ಆಗಿ ಯಾರೋ ಮಾಡ್ಕೊಂಡಿದ್ದಾರಷ್ಟೆ. ಅದು ಹೇಗೆ ಬಂದಿರುತ್ತೆ ಅಂದ್ರೆ ತುಂಬಾ ವೃದ್ಧರಿಗೆ,
ಯಾರು ಹಿರಿಯರು ಹೇಳಿರ್ತಾರೆ, ಆ ಶಾಸ್ತ್ರ ಅದಕ್ಕೆ ಅವಕಾಶ ಕೊಡ್ತಿದೆ,
ತುಂಬಾ ಅಶಕ್ತರಿಗೆ ಯಾರು ತಗೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರು ಹೇಳಿರ್ತಾರೆ ಸಾಯಂಕಾಲ ಆಯ್ತಲ್ಲಪ್ಪ ಅರ್ಜೆ ಕೊಟ್ಟಿ ಆಯ್ತಲ್ಲ ಯಾರು ತಗೊಳ್ಳಿ ಅಂತ ಪಾಪ ಅಂದಿರ್ತಾರೆ. ಯಾವನ ಕೇಳಿಸ್ಕೊಂಡು ಸಂಪ್ರದಾಯ ಶುರು ಮಾಡಿಬಿಟ್ಟಿರ್ತಾರೆ, ಓಹೋ ನಮಗೆಲ್ಲ ಅಪ್ಲಿಕಬಲ್ ಅಂತ ಶುರು ಮಾಡಿಬಿಟ್ಟಿರ್ತಾರೆ ಹೊರತು ಅದು ತಪ್ಪು.
ಅಶಕ್ತರಿಗೆ ಹೇಳಿದ್ದಾರೆ, ಅದೇ ಯೋಚನೆ ಇಲ್ಲ.
ಆದ್ರೆ ಜನ ತಪ್ಪಾಡ್ತು, ಸಂಪ್ರದಾಯ ಯಾವಾಗ ಪಾಳ್ಯ ಸಂಪ್ರದಾಯ ಬೆರೆದು ಎಲ್ಲಿ ಎಲ್ಲಿ ಬಂತು ಅಂದ್ರೆ ಮರುದಿವಸ ಪಾರಣೆಗಳು ವ್ಯತ್ಯಾಸ ಇದೆ.
ಯಾರು ಪ್ರಾತಃ ಪಾರಣ ಮಾಡ್ತಾರೆ ತಿಥಿಭಾಂತ ಚಪ್ಪ, ಅಲ್ಲಿ ವ್ಯತ್ಯಾಸ ಇದೆ ಹೊರತು ಏಕ ಕೃಷ್ಣಾಷ್ಟಮಿ ಪೂರ್ತಿ ಉಪವಾಸದ ಭಿನ್ನಾಭಿಪ್ರಾಯನೇ ಇಲ್ಲ. ಅದು ಆಚರಣೆ ವಾಸಗಳು ಎಲ್ಲೆಲ್ಲೂ ಇಲ್ಲ, ಆಚರಣೆ ಅರ್ಥ ಇಲ್ಲ. ಆ ಶಾಸ್ತ್ರ ಇನ್ನೊಂದು ಮಾತು ಹೇಳುತ್ತೆ, ಅಸ್ಮಾತ್ ಆಚರಣೆ ಇತ್ತೋದಲ್ಲೋ ರಾಘವೇಂದ್ರ ಸ್ವಾಮಿಗಳು ಭಟ್ಟ ಸಂಗ್ರಹದಲ್ಲಿ ಬರೀತಾರೆ. ಅದು ಮೀಮಾಂಸಕರ ದೊಡ್ಡ ನ್ಯಾಯ. ಅದು ಒಂದು ಸಂಪ್ರದಾಯ ಇದ್ದು ನಡೆಸಿಕೊಂಡು ಹೋಗಿ, ಅದ್ರ ವಿರುದ್ಧವಾಗಿ ಲಿಖಿತವಾದ ಮಾತು ಸಿಕ್ಕರೆ ಲಿಖಿತವಾದ ಮಾತು ಪ್ರಮಾಣವಾಗುತ್ತೆ ಹೊರತು ಬರೀ ಸಂಪ್ರದಾಯ ಪ್ರಮಾಣವಾಗೋದಿಲ್ಲ ಅಂತ ತೀರ್ಮಾನ. ಆದ್ರಿಂದ ಸಂಪ್ರದಾಯಕ್ಕಿಂತ ಇದು ದೊಡ್ಡದು.
ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಮತ್ತೆ ಅವತ್ತು ಉಪವಾಸ ಮಾಡದೆ ಹೋದರೆ ಮಹಾಪಾಪ ಅಂತ ಶಾಸ್ತ್ರ ಹೇಳಿದೆ. ಉಪವಾಸ ಮಾಡಿದವರು ಮಹಾಪಾಪ ಅಂತ ಹೇಳಿದೆ, ಫಲಹಾರ ಮಾಡಿದವರು ಪಾಪ ಅಂತ ಎಲ್ಲೆಲ್ಲೂ ಹೇಳಿಲ್ಲ, ಪ್ರತ್ಯವಾಯ ಇಲ್ಲ.
ಅಂದ ಮೇಲೆ ಯಾಕೆ ಮಾಡ್ತಾರೆ ಈ ಮಧ್ಯೆ? ನಿಜವಾಗ್ಲೂ ತಪ್ಪದು ಒಂದು,
20 ಕೋಟಿ ಏಕಾದಶಿ ಪುಣ್ಯವನ್ನ ಮಧ್ಯರಾಜ್ ಸ್ವಲ್ಪ ತಿನ್ನೋದಕ್ಕೋಸ್ಕರ ಕಳ್ಕೊಳ್ಬೇಕು, ಯಾಕೆ ಕಳ್ಕೋಬೇಕು ಈ ಮಧ್ಯೆ?
ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಈಗಾಗಲೇ.
ಏಕಾದಶಿ ಉಪವಾಸ ಮಾಡಿದ 20 ಕೋಟಿ ಏಕಾದಶಿ ಉಪವಾಸದ ಪುಣ್ಯ ಒಂದು ಕೃಷ್ಣ ಜಯಂತಿ ಬರೋದಾದ್ರೆ ಎಲ್ಲಾ ಏಕಾದಶಿಯನ್ನು ಕೃಷ್ಣಾರ್ಪಣ ಮಾಡಿ ಬರೀ ಕೃಷ್ಣ ಜಯಂತಿ ಆಚರಣೆ
ಮಾಡಬಹುದಲ್ಲ ಅಂತ ನಮ್ಮ ಸಮಸ್ಯೆ ಸಶಸ್ತ ಅನಿಸಿಬಿಡುತ್ತೆ. ಇದು ಬಹಳ ಬುದ್ಧಿವಂತಿಕೆಯ ಮಾತು. ಅದಕ್ಕೆ ಹೇಳ್ತಾರೆ
ಯೋಚನೆ ಮಾಡಬೇಡಿ, 20 ಕೋಟಿ ಏಕಾದಶಿ ಉಪವಾಸ ಮಾಡಿದ ಪುಣ್ಯ ಬರೋದು ಬರೀ ಕೃಷ್ಣ ಜಯಂತಿ ಮಾಡಿದವರಿಗಲ್ಲ, ಪ್ರತಿಯೊಂದು ಏಕಾದಶಿ ತಪ್ಪದೇ ಉಪವಾಸ ಮಾಡಿ ಕೃಷ್ಣಾಷ್ಟಮಿ ಮಾಡೋರಿಗೆ ಹೊರತು ಇವರಿಗೆ ಅಲ್ಲ ಅಂತ ಹೇಳಿದ್ರಿಂದ ನಾ ಅಪಾರ್ಥ ಮಾಡಿಕೊಳ್ಳಾಗಿಲ್ಲ.
ಇನ್ನೊಂದು ಮಾತು ಪುರಾಣ ಹೇಳ್ತಾರೆ, ಮತ್ತೆ ಯಾರು ಕೃಷ್ಣ ಜಯಂತಿ ಉಪವಾಸವನ್ನು ಮಾಡೋದಿಲ್ಲ
ಅಲ್ಲಿ 20 ಕೋಟಿ ಏಕಾಶ ಉಪವಾಸ ಮಾಡಿದ ಪುಣ್ಯ ಕಳ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ.
ಎಷ್ಟು ರಿಸ್ಕ್ ಇದೆ ಯೋಚನೆ ಮಾಡಿ, ನಾವು ಪುಣ್ಯ ಬರುತ್ತಾ ಬಿಡುತ್ತೆ ಅಚ್ಚಲಿ ಪಾಪ ಬರಬಾರ್ದಲ್ಲ, ಅದಕ್ಕಾಗಿ ಕೃಷ್ಣ ಜಯಂತಿಯನ್ನು ಪೂರ್ಣ ಉಪವಾಸವನ್ನೇ ಮಾಡಬೇಕು. ನಿಜವಾದ ಅರ್ಥದಲ್ಲಿ
ನಮ್ಮ ಜನ ಮರುದಿವಸ ಕಾರಣ ಭಾರಿ ಗಲಾಟೆ ಮಾಡ್ತಾರೆ, ಭದ್ರಾತ್ರಿ ಫಲಾರಕ್ಕೆ ಮಾತ್ರ ಸೈಲೆಂಟ್ ಆಗಿ ಬಿಟ್ಟಿರ್ತಾರೆ. ಎಷ್ಟು ಸಮಸ್ಯೆ ಇದು ಅಂತ ಮೊದಲು ಪಾಳ್ಯ ಬಗ್ಗೆ ಗೊಂದಲ ಮಾಡಿಕೊಂಡ್ರೆ ಬದಲು ಅವತ್ತು ಉಪವಾಸದ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡ್ರೆ ಭಾರಿ ಪುಣ್ಯ ಬರುತ್ತೆ. ಇವ್ರು 2 ಉಪವಾಸ ಹೆಸರಿಕೊತಾರೆ ಸುಳ್ಳದು ಒಂದು ತುಂಬಾ ಜನ ಮಾಡೋದು, ಭದ್ರಾತ್ರಿ ಪಾಳ್ಯ ಮುಗಿಸ್ಬಿಟ್ಟಿರ್ತಾರೆ ಆಗ್ಲೇ ಮೊದಲು ಸ್ವಲ್ಪ ಒಂದು ದಿವಸ ಪಾಳ್ಯ ಆಯ್ತು ಉಪವಾಸ ಕ್ಯಾನ್ಸಲ್ ನೀ ಮಧ್ಯೆ ಲೇಟ್ ಊಟ ಅಂತ ಕರೀರಿ ಹೊರತು ಉಪವಾಸ ಅಂತ ಕರಿಬಾರ್ದು.
ಲೇಟ್ ಬಿಲ್ಸ್ ತಗೊಳ್ಳಿ ಅಂತ ಶಾಸ್ತ್ರ ಹೇಳಿಲ್ಲ, ಉಪವಾಸ ಮಾಡಿ ಅಂತ ಶಾಸ್ತ್ರ ಹೇಳಿರೋದು.
ಇದನ್ನು ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಪ್ರಸಂಗ ಇತ್ತು, ಭಾಗವತ ಪ್ರವಚನದ ಕಾಲ ಅಂದ್ರೆ
ಅದನ್ನ ತಿಳ್ಕೊಳ್ತಕ್ಕಂತ ಪ್ರಸಂಗವಾದ್ದರಿಂದ ಅದನ್ನ ಹೇಳಲೇಬೇಕಾಗಿದೆ. ಕೃಷ್ಣ ಪರಮಾತ್ಮ ಅವತಾರ ಮಾಡ್ತಾನೆ ಆ ಕಾಲಕ್ಕೆ, ನದ್ಯಃ ಪ್ರಸನ್ನ ಸಲೀಲಾಹ ವವವು ವಾಯು ಸುಖ ಸ್ಪರ್ಶ್ಯಃ, ಹಿತವಾದ ಗಾಳಿ ಬೀಸ್ತಿತ್ತಂತೆ, ನದಿಗಳಲ್ಲಿ ಪ್ರಸನ್ನ ತಿಳಿಯಾದ ನೀರಿತ್ತಂತೆ. ನಮಗೆ ಆಶ್ಚರ್ಯ, ಏ ನದಿ ಅಂದ್ರೆ ತಿಳಿಯದೇ ಇರುತ್ತೆ, ಇದೇ ದೊಡ್ಡ ವಿಚಾರ ಹೇಳ್ತಾರೆ ಅಂತ ಕೇಳಿದ್ರೆ ಅದು ಶ್ರಾವಣ ಮಾಸ
ಮಳೆಗಾಲ, ನೀರಂತೂ ಒಂಡ ನೀರು ಬರುತ್ತೆ, ಅದರೊಳಗೆ ಸಾಮಾನ್ಯವಾಗಿ
ಕೆಂಪು ನೀರಿರುತ್ತೆ. ಕೃಷ್ಣಾವತಾರ ಕಾಲಕ್ಕೆ ಮಾತ್ರ ನದಿಗಳಲ್ಲಿ ತಿಳಿಯಾದ ನೀರಿತ್ತು ಅಂತ ಹೇಳ್ತಾರೆ.
ಕೃಷ್ಣಾವತಾರದ ವೈಭವವನ್ನ ಹೇಳತಕ್ಕಂಥ ರೀತಿ ಅದು. ಕೃಷ್ಣ ಅವತಾರ ಮಾಡಿದ, ಅವನಿಗೆ ಹುಟ್ಟಿಲ್ಲ ಅಂತ ಹೇಳೋದಕ್ಕೆ ಕಾರಣಗಳು ಬೇಕಂತ ಮಹಾಭಾಗವತ ಹೇಳಿದ್ದನ್ನು ಮದ್ರಾಸ ಸ್ವಾಮಿಗಳು ಬರೀತಾರೆ.
ಭಾಗವತದ ವಾಕ್ಯ ನೋಡಿ, ತಮದ್ಭುತಂ ಬಾಲಕ ಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಕದಾರ್ಜುದಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ.
ಚಕ್ರಶಂಖ ಗದಾ ಪದ್ಮಧರನಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ,
ಅಂಥವನನ್ನು ಹುಟ್ಟಿದವನು ಅಂತ ಕರೀತೀರಾ ಅಂತ ಕೇಳಿದ್ದಾರೆ. ಯಾವ್ದಾದ್ರೂ ಮಗು ಆ ರೀತಿ ಹುಟ್ಟಿದ್ದನ್ನು ನೋಡಿದ್ದೀರಾ?
ಪ್ರಾಕೃತ ದೇಹ ಇತ್ತವ್ರು ಹುಟ್ಟುತ್ತಾರ? ಮಗು ಏನಾದ್ರು ಶಂಖಚಕ್ರ ಗದಾಪದ್ಮ, ಅದು ಬಂಗಾರದ್ದು
ಗದಾಪದ್ಮಗಳೆಲ್ಲ. ಆ ರೀತಿ ಮಗು ಹುಟ್ಟೋದಾಗಿದ್ರೆ ಯಾರು ಮಕ್ಕಳು ಬೇಡ ಅಂತ ಹೇಳ್ತಾನೆ ಇರಲಿಲ್ಲ,
ಮಕ್ಕಳು ಪ್ರವಾಹ ಹುಟ್ಟುಬಿಡ್ತಿತ್ತ ಹೊರತು ಎಂದೂ ಸಾಧ್ಯ ಇಲ್ಲ. ಹುಟ್ಟುತ್ತೇನೂ ತಾರಲಿಲ್ಲ,
ಸಾಯುತ್ತೇನೂ ಒಯ್ಯಲಿಲ್ಲ.
ನಮ್ಮ ಅನುಭವ ಭಗವಂತ ಹಾಗೆ ಅವತಾರ ಮಾಡಿದ್ದಾನೆ, ಹುಟ್ಟಲ್ಲ ಅದು ಆಯ್ತು. ದೇಹ ಪ್ರಾಕೃತ ಅಂತ ಕರೆಯೋದಾದ್ರೆ
ಅವೆಲ್ಲ ಎಲ್ಲಿಂದ ಬಂದು ಹಾಗಿದ್ರೆ ಅದೆಲ್ಲ ಎಲ್ಲಿಂದ ಬಂತು? ಶಂಖಚಕ್ರ ಗದಾಪದ್ಮಗಳು ಸಶಂಖ ಆಚಾರ್ಯ ವಜ್ರಾಸವರು ಬರೀತಾರೆ, ಚಕ್ರ ಗದಾಬ್ಜ ದೃಷ್ಟ.
ಶಂಖಕಂತ ಪದಾಪದ್ಮಧರ ಪರಮಾತ್ಮ ಅದಕ್ಕೆ ಕಂಡಿದ್ದಾನೆ. ಅಷ್ಟಮಿ ಅದಕ್ಕೆ ಅವತಾರ ಮಾಡ್ದ, ಚಂದ್ರವಧಿಕಾಲಕ್ಕೆ ಅವತಾರ ಮಾಡ್ದ, ರೋಹಿಣಿ ನಕ್ಷತ್ರಗಳಿಗೆ ಯಾಕೆ ಅವತಾರ ಮಾಡ್ದ? ಎಲ್ಲದಕ್ಕೂ ಕಾರಣ ಕೊಡ್ತಾರೆ ವಸುದೇವ. ನನ್ನ ಅವತಾರವಾಗಿ ವಸುದೇವ ದೇವಕ್ಕೆ ದೊಡ್ಡದ ಸ್ತೋತ್ರ ಮಾಡ್ತಾರೆ. ನಾರಾಯಣ ನೀನು ಎಂಥವನು ನೀನು,
ಯೋಯಂ ಕಾಲ ಸೋಯಂ ಕಾಲ ಪಶ್ಯತೆ ಅವ್ಯಕ್ತ ಬಂಧು
ಚೇಷ್ಟಾ ಮಾಹು ಚೇಷ್ಟತೆ ಏನ ವಿಶ್ವಂ
ನಿಮೇಷಾದಿಹಿ ವತ್ಸರಾಂತೋ ಪ್ರಜಾನಾಂ ತಂ ತ್ವಾ ಕ್ಷೇಮಧಾಮ
ಪ್ರಪದ್ದೆ. ಇದು ಸ್ತೋತ್ರ ಮಾಡ್ತಾ ಇದ್ರು ವಾದ್ರಾಸವಳು ಬರೀತಾರೆ. ಒಂದು ಮಗು ತಂದು ಅಂತ ಹೇಳ್ಕೊಳ್ಳ ಹಕ್ಕು ತಂದೆ ತಾಯಿಗಳು,
ಅದರಲ್ಲೂ ತಾಯಿರು ಭಾರಿ ವಿಶೇಷವಾದ ಹಕ್ಕು. ಅಂತ ತಂದೆ ತಾಯಿ ಅನ್ಸ್ಕೊಂಡು ವಸುದೇವ ದೇವಕಿಯರೇ ನೀನು ಸಾಕ್ಷಾತ್ ನಾರಾಯಣ ನಮ್ಮ ಮಗನಲ್ಲ ಅಂತ ಹೇಳ್ತಿರಬೇಕಾದ್ರೆ, ತಾಭ್ಯಾಮ್ ಅನಂಗೀಕೃತ ಕೃಷ್ಣ ಜನ್ಮ ಕೋವಾ ಪುಮಾನ್ ಸಾಧಯಿತು ಸಮರ್ಥ.
ತಂದೆ ತಾಯಿಗಳೇ ಒಪ್ಪದೇ ಇದ್ದ ಹುಟ್ಟನ್ನ
ಯಾರು ಸಮರ್ಥನೆ ಮಾಡ್ತಾರೆ ಯೋಚನೆ ಮಾಡಿ ಅಂತ ಹೇಳ್ತಾರೆ.
ಈ ಪ್ಲೇನ್ ಹತ್ತಬೇಕಾದ್ರೆ ಐಡೆಂಟಿಫೈ ಮಾಡಬೇಕು ಒಂದು ಬ್ಯಾಗ್ನ ಲಗೇಜ್ ಐಡೆಂಟಿಫೈ ಮಾಡ್ತಾರೆ, ಐಡೆಂಟಿಫೈ ಮಾಡಿಬಿಟ್ರೆ ಒಂದು ಇಲ್ಲ ಹೋದ್ರೆ
ಹಾಗೆ ಬಿದ್ದುಬಿಟ್ರೆ ಡೇಂಜರಸ್ ಅಂತ ಅರ್ಥ.
ಮಗನ ಐಡೆಂಟಿಫೈ ಮಾಡೋ ಜವಾಬ್ದಾರಿ ತಂದೆ ತಾಯಿಗಳದು,
ಅವರೇ ಐಡೆಂಟಿಫೈ ಮಾಡ್ತಾ ಇಲ್ಲ ಮಗ ಅಂತ ಹೇಳಿಬಿಟ್ಟು
ಕೃಷ್ಣನ ಮಗ ಅಂತ ಕರಿತೀರಲ್ಲ, ಏನ್ ಮಾಡ್ಬೇಕು ಇದಕ್ಕೆ? ಕೃಷ್ಣ ಯಾರ
ಮಗನೂ ಅಲ್ಲ,
ಅವತ ಅನಗ್ರಹ ತಪಸ್ಸು ಮಾಡಿದ್ದಕ್ಕೆ ಅನುಗ್ರಹ ಮಾಡಿದ ಅಷ್ಟೇ, ಆ ಸಣ್ಣ ಪುಟ್ಟ ತಪಸ್ಸು ಮಾಡಿದ್ದಿಲ್ಲ.
43,20,000 ತಪಸ್ಸು ಮಾಡಿದ್ರಂತ,
43,20,000 ತಪಸ್ಸು ಮಾಡಿದ್ರು, ಚತುರ್ಯುಗ ಪೂರ್ತಿ ಮಾಡಿದ್ರಂತೆ.
ಚತುರ್ಯುಗಕ್ಕೆ 8 ವರ್ಷ ಆಯ್ತು. ಅಂತ ದೊಡ್ಡ ಸಾಧನೆ ಮಾಡಿದ್ದಕ್ಕೆ ಕೃಷ್ಣ ಮಗನಾಗಿ ಹುಟ್ಟಿದ್ದಾನೆ. ಒಂದು ಕೃಷ್ಣಾಷ್ಟು ಪೂರ್ತಿ ಉಪವಾಸ ಮಾಡಿದ ಕೈಲಾಗೋದಿಲ್ಲ,
ಇನ್ನೇನು ಸಾಧನೆ ಮಾಡಕ್ ನಮಗೆ ಬರುತ್ತೆ? ಅದಕ್ಕೆ ನಾವು ಅಂತ ದೊಡ್ಡ ತಪಸ್ವಿಗಳವರು ಅದನ್ನೆಲ್ಲ. ಅದಕ್ಕೆ ಪೃಷ್ಣಿ ಗರ್ಭ ಅಂತ, ಪೃಷ್ಣಿ ಅಂತ ದೇವಕಿ ಹೆಸರು ಹಿಂದಿನ ಜನ್ಮದಲ್ಲಿ, ಅದಕ್ಕೆ ಪೃಷ್ಣಿ ಗರ್ಭ ಅಂತ ಭಗವಂತನ ಹೆಸರು.
ಋಗ್ಭಾಷೆಯಲ್ಲಿ ಆಚಾರ ಅರ್ಥ ಬರೀತಾರೆ, ಪೃಷ್ಣಿ ಗರ್ಭ ಅಂದ್ರೆ ವೇದ ಗರ್ಭ ಅಂತ ಅರ್ಥ ಅಂತ
ಅರ್ಥಾಂತರವನ್ನು ಬರೀತಾರೆ, ವಿಶೇಷಾರ್ಥವನ್ನು ಬರೀತಾರೆ. ನೋಡು ಇನ್ನೊಂದು ಕೃಷ್ಣ ಅವತಾರ ಯಾವಾಗ ಆಯ್ತಲ್ಲ, ವಸುದೇವ ದೇವಕಿಯರ ಸಂಕೋಲಗಳು ಬಿಚ್ಚಿ ಬಿದ್ದುಬಿಟ್ಟು ಬಂದೆ ಕೆಳಗಡೆಗೆ, ಬಂಧನ ಪರಿಹಾರ ಆಗಿಬಿಡ್ತಂತೆ. ಇದು ಕೃಷ್ಣನ ಲಕ್ಷಣ. ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ ಕೈವಲ್ಯದ ಪರಂ ಬ್ರಹ್ಮ ವಿಷ್ಣುರೇವರ ಸಂಶಯ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಶ್ಯ ಕರ್ಮಾಣಿ ತಸ್ಮಿನ್ ದೃಷ್ಟ ದೃಷ್ಟೇ ಪರಾವರೆ. ಇದೆಲ್ಲ ಕೇಳಿದವರಿಗೆ ಕೃಷ್ಣನ ಆತಂತ ದೇವರು ಅಂತ ಹ್ಯಾಗ ಗೊತ್ತಾಯ್ತು ಅಂದ್ರೆ, ಆತನ ನೋಡ್ತಿರ್ಲಿಕ್ಕೇನೆ ಬಂಧನ ಬಿಚ್ಚೋಯ್ತಲ್ಲ, ಅದಕ್ಕೆ ಕೃಷ್ಣ ದೇವರು. ಯಾರ ದರ್ಶನವಾಗ್ತಿರ್ಲಿಕ್ಕೇನೆ ಬಂಧನ ಕಡೆಯುತ್ತೋ ಅವನು ದೇವರು. ಉಡುಪಿಗೆ ಹೋಗೋದು, ತಿರುಪತಿಗೆ ಹೋಗೋದು, ಬದ್ರಿಗೆ ಹೋಗೋದು ಯಾತಕ್ಕೆ ಗೊತ್ತಾ? ದೇವರನ್ನು ನೋಡ್ತೇವೆ, ನಮ್ಮ ಬಂಧನ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು. ಸಮಸ್ಯೆ ಇತ್ತು, ಸಮಸ್ಯೆ ಪರಿಹಾರವಾಯಿತು ಅಂತ. ಸರಿಯಾಗಿ ಮಾಡಿದ್ರೆ ಆಗಲೇಬೇಕದು. ಒಂದು ಕೃಷ್ಣನಿಗೆ ಆಯ್ತಲ್ಲ, ಕೃಷ್ಣ ದರ್ಶನ ಆಗ ಆಯ್ತಲ್ಲ, ಅದಕ್ಕೆ ಕೃಷ್ಣ ನಾರಾಯಣ ಅಂತ ಹೇಳಿದ್ದ. ಮುಂದೆ ಕೃಷ್ಣ ಪರಮಾತ್ಮ ಅಲ್ಲಿಂದ ವಸುದೇವನಿಗೆ ಅಪ್ಪಣೆ ಮಾಡ್ತಾನೆ. ತಾನು ಮಧುರೆಯಿಂದ ಗೋಕುಲಕ್ಕೆ ಹೋಗ್ತಾನೆ, ಅಲ್ಲಿಂದ ವೃಂದಾವನಕ್ಕೆ ಹೋಗ್ತಾನೆ, ಮುಂದೆ ಏನೇನು ಮಾಡ್ತಾನೆ ಮೊದಲಾದ ಅನೇಕ ವಿಚಾರಗಳನ್ನು ನಾಳೆ ದಿವಸ ಬೆಳಿಗ್ಗೆ ಎಂದಿನಂತೆ 7 ಗಂಟೆಗೆ ಪ್ರಾರಂಭವಾಗಿ ರುಕ್ಮಿಣಿ ಕಲ್ಯಾಣದವರೆಗೆ ಅತ್ಯಂತ ವೇಗವಾಗಿ ಹೇಳ್ಕೊಂಡು ಹೋಗಬೇಕು. ನಾಳೆ ನಾಡಿದ್ದೇ ಮಂಗಳವಾದ್ದರಿಂದ ಉಳಿದೆಲ್ಲಾ ಕಥೆಗಳು ಅಷ್ಟರಲ್ಲಿ ಮುಗಿಸಬೇಕು, ಆದ್ದರಿಂದ ಅಷ್ಟು ವೇಗವಾಗಿ ಸಕಾಲಕ್ಕೆ ಶುರು ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾ.